ವ್ಯಾಖ್ಯೆ ಮಾಡ್ತಾರೆ ಅವರು. ಅಣುವ್ಯಾಖ್ಯಾನ ಉಲ್ಲೇಖ ಮಾಡ್ತಾರೆ. ಅಣುವ್ಯಾಖ್ಯಾನ ಬರದಾದ ಮೇಲೆ ಅದರ ಹಿನ್ನೆಲೆಯಲ್ಲಿ ಬರೆದ ಗ್ರಂಥವೇ ತತ್ವಪ್ರದೀಪ ತ್ರಿಕೋ ಪಂಡಿತರ ಕೃತಿ. ಈ ವೇಳೆಗೆ ಪದ್ಮನಾಭತೀರ್ಥರು ಸಪ್ತರ್ಕ ದೀಪಾವಳಿ ಬರೆದಿದ್ರು. ಆ ವಿಷಯ ಮುಂದೆ ನೋಡೋಣ. ಇಷ್ಟು ಮಾಡಿದ ಆಚಾರ್ಯರ ಬಳಿಗೆ ಅವರ ತಮ್ಮಂದಿರು ಮುಂದೆ ವಿಷ್ಣು ಹಿಂದಿನ ಹೆಸರೇ ಹೇಳಿಲ್ಲ ಅವರದು. ಅವರು ಬಂದರಂತೆ ಅಸ್ತಿತ ಪಾಜಕದಲ್ಲೇ ಇದ್ರು. ತಂದೆ ತಾಯಿಗಳ ಸೇವೆ ಮಾಡಿಕೊಂಡಿದ್ರು. ವೈಕುಂಠಂ ಯಾತಯೋ ಪಿತ್ರೋಹು, ಅವರು ವೈಕುಂಠ ಯಾತ್ರೆ ಮಾಡಿದರಂತೆ. ಅದಕ್ಕಾನೆ ಹುಟ್ಟಿದ್ದವರು. ನಿಮ್ಮನ್ನು ನಮ್ಮ ವೃದ್ಧಾಪ್ಯದಲ್ಲಿ ನಮ್ಮ ನೋಡಕ್ ಮಗ ಬೇಕು ಅಂತ ಕೇಳಿದ್ರಲ್ಲ, ಆಚಾರ ಅನುಗ್ರಹ ಮಾಡಿದ್ರಲ್ಲ, ಆ ತಂದೆ ತಾಯಿ ಇರೋವರೆಗೂ ಸೇವೆ ಮಾಡಿಕೊಂಡಿದ್ರು. ಅವರು ವೈಕುಂಠಕ್ಕೆ ಹೊರಟು ಬಿಟ್ರು. ಇದೊಂದು ಸ್ವಾರಸ್ಯ. ಉಳಿದವರು ವೈಕುಂಠಕ್ಕೆ ಹೋದ್ರು ಅಂದ್ರೆ ಪೇಪರ್ನಲ್ಲಿ ಹೋದ್ರು ಅಷ್ಟೇ. ಪೇಪರ್ನವರು ಬಾಯಲ್ಲಿ ಹೋಗ್ತಾರೆ ಹೊರತು ಎಲ್ಲಿ ಹೋಗಿರೋದು. ಇವತ್ತೊತ್ತು ವೈಕುಂಠ ಯಾತ್ರೆ ಮಾಡಿದ್ರು ಅಂತ ಯಾರ ಬಗ್ಗೆ ಬರಿತೇವೋ ಅವರು ದೇವರಾಡೆ ವೈಕುಂಠಕ್ಕೆ ಹೋಗಿರೋ ಸಂಭವ ಇರೋದಿಲ್ಲ. ಯಮಲೋಕಕ್ಕೆ ಹೋಗದೆ ಹೋದ್ರು ಪುಣ್ಯ. ಆದರೆ ಅವರು ನಿಜವಾಗಲೂ ವೈಕುಂಠಕ್ಕೆ ಹೋದರಂತೆ. ಯಾತಕ್ಕೆ ಸಾಮಾನ್ಯ ವೈಷ್ಣವ ಮಗ ಹುಟ್ಟಿದಾಗಲೇನೆ ಆ ಸ್ಫೋಟ ಎಂತಿ ಪಿತರಹ ಪ್ರನೃತ್ಯಂತಿ ಪಿತಾಮಹಾಹ ವೈಷ್ಣವೋ ಅಸ್ಮತ್ ಕುಲೇ ಜಾತಃ ಸನಸ್ಸಂತಾರ ಇಷ್ಯತೆ ಅಂತ ಭುಜ ಚಪ್ಪರಿಸಿ ಕುಣಿತಾರಂತೆ. ಸಾಮಾನ್ಯ ವೈಷ್ಣವ ಹುಟ್ಟಿದಾಗ ಇವರು ವೈಷ್ಣವೋತ್ತಮರು, ಪರಮ ವೈಷ್ಣವ ಶಿರೋಮಣಿಗಳು. ಇಂಥ ಮಗ ಹುಟ್ಟಿದಾಗ ತಂದೆ ತಾಯಿಯ ಸದ್ಗತಿ ಬಗ್ಗೆ ಯೋಚನೆ ಮಾಡಬೇಕಾ ಅಂತ ಕೇಳ್ತಾ. ಯೋಚನೆ ಮಾಡಬೇಕಾ? ಎಂಥ ಭಾಗ್ಯಶಾಲಿಗಳು ಮಧ್ಯಗೇಹ ದಂಪತಿಗಳು, ಪರಮ ಸಾರ್ಥಕ್ಯವನ್ನು ಕಂಡ ಪುಣ್ಯಾತ್ಮರು. ಮಧ್ವಾಚಾರ್ಯರನ್ನು ಪಡೆದು ಅವರು ವೈಕುಂಠಕ್ಕೆ ಹೋದರು. ಮಧ್ವಶಾಸ್ತ್ರವನ್ನು ಓದಿ ನಾವು ವೈಕುಂಠಕ್ಕೆ ಹೋಗಬೇಕಷ್ಟೇ ಹೊರತು ನಾಣ್ಯ ಪಂಥ ಯಾನಾಯ ವಿದ್ಯತೆ, ಮತ್ತೊಂದು ದಾರಿ ಇಲ್ಲ. ತಾವು ಮಗನ್ನು ಪಡೆದ್ರು, ಲೋಕಕ್ಕೆ ತಂದೆಯ ಗುರುಗಳನ್ನು ಕೊಟ್ಟರು ಪುಣ್ಯಾತ್ಮರು. ಅವರಿಗೆ ಹುಟ್ಟಿದ್ದು ಮಗ ಗುರುವಾದರು. ನಮಗೆಲ್ಲ ದೊಡ್ಡ ಗುರುಗಳನ್ನು ಕೊಟ್ಟ ಪುಣ್ಯಾತ್ಮರು ಮಧ್ಯಗೇಹ ದಂಪತಿಗಳು. ಎಷ್ಟು ಸ್ಮರಣೆ ಮಾಡಿದ್ರು ಸಾಲದವರನ್ನು. ಇನ್ನು ಮುಂದೆ ಆಮೇಲೆ ಇವರು ಏನ್ ಮಾಡಿದರಂತೆ, ಈ ಸನ್ಯಾಸಕ್ಕೆ ಅವರು ಸೇವೆ ಹುಟ್ಟಾದ್ರು, ಇವರು ಹೊರಟರಲ್ಲ, ಈಗ ಸನ್ಯಾಸ ಬೇಕು ಅಂತ ಬಂದರು. ಆಚಾರ್ಯರಾಗ ಕಾಸರಗೋಡಿನಲ್ಲಿದ್ದಾರೆ. ಒಂದು ನನಗೆ ಸನ್ಯಾಸ ಬೇಕು ಅಂತ ಕೇಳಿದರಂತೆ, ಆಚಾರ್ಯ ಹೇಳಿದರಂತೆ, ಆಯಿತು ನೀವು ಪಾಜಕದಲ್ಲೇ ಇರಿ, ಅಲ್ಲಿ ನಾವು ಬರ್ತೇವೆ ಅಂತ ಹೇಳಿದ್ದಾರೆ. ಆಗಲೇ ಯಾಕೆ ಕೊಡಲಿಲ್ಲ? ವ್ಯಾಖ್ಯಾನದಲ್ಲಿ ಬರೀತಾರೆ ಇದು ಚಾತುರ್ಮಾಸ್ಯ ಕಾಲ, ಸನ್ಯಾಸಕ್ಕೆ ನಿಷಿದ್ಧ, ಆದ್ದರಿಂದ ಚಾತುರ್ಮಾಸ್ಯ ಮುಗಿದ ಮೇಲೆ ಬಂದು ಕೊಡ್ತೇವೆ ಎಂದು ಕಳಿಸಿದರಂತೆ ಆಚಾರ್ಯ. ಲೋಕ ಅವರು ಕೊಟ್ಟರು ಯಾವ ಕೊಟ್ಟರು ಪವನರು, ಅವರು ಪಾವನ ಮಾಡಿಬಿಡ್ತಾರೆ. ಸದಾಚಾರವನ್ನು ಜಗತ್ತಿಗೆ ಹೇಳಬೇಕಲ್ಲ, ಚಾತುರ್ಮಾಸ್ಯ ಕಾಲ ಸನ್ಯಾಸಕ್ಕೆ ಯೋಗ್ಯ ಅಲ್ಲ. ತುಂಬಾ ಜನ ಚಾತುರ್ಮಾಸ್ಯ ಕಾಲದ ವಿಷಯನೇ ಗೊತ್ತಿಲ್ಲ. ಚಾತುರ್ಮಾಸ್ಯ ಕಾಲದಲ್ಲಿ ಇದಿಲ್ಲ, ಸನ್ಯಾಸ ಇಲ್ಲ ಅಲ್ಲ, ಗೃಹ ಪ್ರವೇಶ ಇಲ್ಲ, ವಿವಾಹ ಇಲ್ಲ, ಉಪನಯನ ಇಲ್ಲ, ಇಂಥ ಯಾವ ಕಾರ್ಯ ಮಾಡೋದಿಲ್ಲ, ಸಂಧ್ಯಾವನ್ನೆಲ್ಲ ದೇವ್ರ ಪೂಜೆ ಇಲ್ಲ ಅಲ್ಲ. ಮತ್ತೆ ಅವ್ರು ಯಾವಾಗಲೂ ಮಾಡಬೇಕಾದ ನಮ್ಮ ಜನಕ್ಕೆ ಯಾವಾಗಲೂ ಇಲ್ಲ ಅದ್ರದ್ದು ಯೋಚನೆ ಇಲ್ಲ. ಅದು ಅವಾಗ ಚಾತುರ್ಮಾಸ್ಯದಲ್ಲಿ ಯಾವಾಗಲೂ ಬಿಟ್ಟುಬಿಟ್ಟಿರ್ತಾರೆ ಪಾಪ. ನಿಜವಾಗಲೂ ಮಾಡಿದರೆ ಎಷ್ಟು ನಾವನ್ನೆಲ್ಲ ಮನುಷ್ಠಾನ ಮಾಡಿ ಆಗ ವಿವಾಹ ಸರಿಯಾಗಿ ನಡೀತದೆ. ಇವತ್ತು ದುರಂತ ಗೊತ್ತಾ, ಚಾತುರ್ಮಾಸ್ಯ ಕಾಲದಲ್ಲಿ ಬೇರೆ ಪಂಥವರು ವಿವಾಹ ಮಾಡೋದಿಲ್ಲ, ಇವತ್ತು ವಿವಾಹ ಮಾಡೋದು ಮಾಧ್ವರು ಮಾತ್ರ. ಎಂತ ದುರಂತ ಗೊತ್ತಾ ಇದು ಒಂದು. ಇವತ್ತು ತುಂಬಾ ಅನ್ಯಾಯ ನಡೀತಿರೋದು ಎಲ್ಲಿ ಗೊತ್ತೇನು, ಧರ್ಮಶಾಸ್ತ್ರದಲ್ಲಿ ಮಾಧ್ವರಿಂದಾನೇ ನಡೀತಾ ಇದು. ಇವತ್ತು ಗೃಹ ಪ್ರವೇಶಗಳು ಸಾಲು ಸಾಲು ಬರ್ತಾ ಇರ್ತಾವೆ, ಗೊತ್ತಾಯ್ತಾ? ಗೃಹ ಪ್ರವೇಶ ಆಮೇಲೆ ಮದುವೆ, ಉಪನಯನ, ಏನ್ ಅನ್ಯಾಯ ಇದು ಒಂದು. ಹಿಂದಿನ ಕಾಲಕ್ಕೆ ಪಂಚಾಂಗದಲ್ಲಿ ಹಾಕ್ತಿರ್ಲಿಲ್ಲ, ಕೊನೆ ಪಕ್ಷ ಪಂಚಾಂಗದಲ್ಲಿ ಹಾಕ್ತಿರ್ಲಿಲ್ಲ, ಈ ಪಂಚಾಂಗದಲ್ಲೂ ಹಾಕಿಬಿಡ್ತಾರೆ ಚಾತುರ್ಮಾಸ್ಯದ ಮುಹೂರ್ತವನ್ನು. ಎಷ್ಟು ಅನ್ಯಾಯ ಇದು. ಅವತ್ತು ಎಂಥ ಮುಹೂರ್ತ ಇರಲಿ, ಯಾವ ಕಾಲಕ್ಕೂ ಕೂಡ ಬಾಡಬಾರದು ಚಾತುರ್ಮಾಸ. ಅಲ್ಲಿ ಮಾಡಿದರೆ ಆಚಾರ್ಯ ಹೇಳುತ್ತಾರೆ ಆ ವಿವಾಹ ಉಳಿಯೋದಿಲ್ಲ ಅಂತ. ಚಾತುರ್ಮಾಸ್ಯ ಮಹಾತ್ಮೆಯಲ್ಲಿ ವರಾಹ ದೇವರು ಹೇಳುತ್ತಾರೆ ಅದು ಎಂದೂ ಒಳ್ಳೇದಾಗೋದಿಲ್ಲ. ಚಾತುರ್ಮಾಸ್ಯ ಕಾಲದ ವಿವಾಹ ಕಲ್ಯಾಣ ಕಾರಣವಾಗಿ ಅದಕ್ಕೆ ಡೈವರ್ಸ್ ಜಾಸ್ತಿ ಆಗ್ತದೆ ಇನ್ನು ಕಾಲದೊಳಗೆ. ಈ ಮಾಡ್ತಾರಲ್ಲ ಆ ರೀತಿ ಆಗುತ್ತೆ. ಶಾಸ್ತ್ರದಲ್ಲಿ ತುಂಬಾ ಮಹತ್ವ ಇದೆ ಅದಕ್ಕೆ. ಸರ್ಟಿಫಿಕೇಟ್ ಸರಿಯಾಗಿ ಮಾಡಿದ್ರೆ ಇನ್ವಾಲಿಡ್ ಆಗುತ್ತೆ ಉಪಯೋಗ ಇರೋದ್ರಿಂದ, ಕೆಲಸ ಸಿಗೋದಿಲ್ಲ ಅವನಿಗೆ. ಸ್ವಲ್ಪ ಡಿಫೆಕ್ಟ್ ಇದ್ರು ಕೂಡ ಆ ತರ ಇವೆಲ್ಲ ಕೂಡ ಆಚಾರ ಲೋಕದೃಷ್ಟಿಯಲ್ಲಿ ತೋರಿಸಿಕೊಟ್ಟದೆಲ್ಲ ಕೂಡ ಅವರು ಹೊರಟರಂತೆ. ಅಲ್ಲಿ ಚಾತುರ್ಮಾಸ್ಯ ಮುಗಿಸ್ಕೊಂಡು ಆಚಾರ್ಯ ಹೊರಟ ಜಯಸಿಂಹರಾಜ ಬಿಡ್ತಾ ಇಲ್ಲ, ಅಲ್ಲಿ ತಮ್ಮ ಕಾಯ್ತಾ ಕೂತಿದ್ದಾರೆ ರಾಜ ಬಿಡ್ತಾ ಇಲ್ಲ, ಆಚಾರ್ಯರು ಹೊರಟರಂತೆ ಅಲ್ಲಿಗೆ. ಎಷ್ಟು ಅಭೂತಪೂರ್ವವಾದಂತಹ ಬುದ್ಧಿತನ ವಿರಹ, ರಾಜಾನಂ ವಿರಹಾರ್ಜಿತಂ ಮತ್ತೆ ಬರ್ತೇನೆ ಮಹಾರಾಯ ಅಂತ ಹೇಳಿ ಕೂಡಿಸಿದರಂತೆ. ಅಲ್ಲಿಂದ ಅವತಾರ ಭುವಂ ಪ್ರಾಗಾತ್ ಪಾದಕಕ್ಕೆ ಬಂದ್ರಂತೆ. ಅವ್ರು ಯಾಕೆ ಕಾಯ್ತಾ ಕೂತಿದ್ರಂತ ಗೊತ್ತ ವಿಷ್ಣು ತೀರ್ಥರು. ನಿಜವಾಗ್ಲೂ ಕೂಡ ಸುಮಧ್ವ ವಿಜಯ ಅಂದ್ರೆ ಸುಮಧ್ವ ವಿಜಯನೇ. ಎಷ್ಟು ಸಿದ್ಧಿ ಇರತಕ್ಕಂಥ ಗ್ರಂಥ ಅದು, ಒಂದು ಸಿದ್ಧಿ ಪ್ರಧಾನ ಹೌದು, ಸಿದ್ಧಿಯುಕ್ತನೂ ಹೌದು. ಅದು ಅವ್ರು ಹೇಳ್ತಾರೆ ಹೇಗೆ ಕಾಯ್ತಿದ್ರು ತಮ್ಮಂದಿರು ಅಂದ್ರೆ, ನ ಜಘಾಸ ನ ಸುಷ್ವಾಪ ನ ಜಹಾಸ ಸ ಧೀರಧೀಹಿ ಸಮಯಾರ್ಥಿ ಸ್ಮರಂ ಜ್ಯೇಷ್ಠಂ ರಾಮಂ ರಾಮಾನುಜೋ ಯಥ. ಎಂಥ ದೃಷ್ಟಾಂತ. ಭರತ 14 ವರ್ಷ ಕಳೆದ ರಾಮದೇವರು ಬರ್ತಾರೆ 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 ಅಂತ ಯಾಕೆ ಕಾಯ್ತಿದ್ರಲ್ಲ, ಅಣ್ಣನಾದ ರಾಮನನ್ನ ತಮ್ಮ ಭರತ ಕಾದ ಹಾಗೆ ಅಣ್ಣನಾದ ಆಚಾರ್ಯರನ್ನ ತಮ್ಮನಾದ ವಿಷ್ಣು ಭಾವಿ ವಿಷ್ಣು ತೀರ್ಥರು ಕಾಯ್ತಾ ಇದ್ದಾರೆ. ಹೇಗೆ? ನ ಜಘಾಸ ನ ಸುಶ್ವಾಪ ನ ಜಹಾಸ, ತಿಂತಾ ಇಲ್ಲ, ಮಲಗ್ತಾ ಇಲ್ಲ, ನಗುತ್ತಾ ಇಲ್ಲ. ಆಚಾರ್ಯರು ಬರಬೇಕು, ಉದ್ಧಾರ ಮಾಡಬೇಕು. ಇದು ಮೋಕ್ಷಾರ್ಥಿಗಳು ಬದುಕಬೇಕಾದ ರೀತಿ ಇದು ಒಂದು. ಇಲ್ಲ ಹೋದ್ರೆ ನಮಗೆ ನಮ್ಮ ಪ್ರಕಾರ ಯಾವಾಗಲೂ ಫ್ರೀ, ನಾವು ಯಾವಾಗ ಕೇಳಿದ್ರೆ ಐ ಆಮ್ ಫ್ರೀ ಅಂದ್ಬಿಡ್ತಾರೆ ನಡಿ ಅಂತೇಳಿ. ಏನು ಫ್ರೀ? ಫ್ರೀ ಟು ಗೋ ಟು ಹೆಲ್ ಅಷ್ಟೇ ಹೊರತು ಇನ್ಯಾವುದಕ್ಕಿದ್ದಾನೆ ಫ್ರೀಯಾಗಿ? ಇವತ್ತು ಜನ ಮನುಷ್ಯ ಜನ ಒಂದು ಫ್ರೀ ಆಗಿರ್ಲೆಕ್ಕ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗಡಿರ. ಒಂದು ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಹೆಚ್ಚು ಬದುಕಿದ್ದು ಜಗತ್ತಲ್ಲಿ ಯಾರ್ಯಾರಿಗೂ ಇಲ್ಲ. ಇವತ್ತಿನ ದಿವಸ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಕೊಡೋ ಶಕ್ತಿಯಲ್ಲಿ ಯಾರಿಗೂ ಕೂಡ ಭಗವಂತನ ವಿಟೋ ಪವರ್ ಅದು ಒಂದು. ಅಂತ ಮುಂದೆ ಜನ್ಮ ಕೊಟ್ಟಿರಬೇಕಾದ್ರೆ ಹೇಗೆ ಬದುಕಬೇಕು, ವಿಷ್ಣು ತೀರ್ಥ ಬದುಕಬೇಕು. ಆಚಾರ್ಯರು ಬಂದರಂತೆ, ಆಶ್ರಮ ಕೊಟ್ಟರಂತೆ. ಈ ವಿಷ್ಣು ತೀರ್ಥ ನಾಮಾಸ್ಮೈ ಪ್ರೀತಿ ತೀರ್ಥ ಪ್ರದತ್ತವಾನ್, ಈ ವಿಷ್ಣು ತೀರ್ಥರು ನಾಮಕರಣ ಮಾಡಿದರಂತೆ. ಎಂದು ಒಳ್ಳೆ ಹೆಸರದು ಒಂದು. ವಿಷ್ಣು ಸರ್ವೋತ್ತವತ್ತಂತೂ ಸರ್ವದಾ ಪ್ರತಿಪಾದಯ, ಅದರ ಅರ್ಥನೇ ಅದು. ಅಂದು ಕೊಟ್ಟಿದ್ದಕ್ಕೆ ಮುಂದೆ ಹಾಗೇನೆ ಆಯಿತು. ಅವರಿಗೆ ಆನಂದವೇ ಆನಂದ. ಇಷ್ಟೊತ್ತು ಆಶ್ರಮ ವಿಷ್ಣು ತೀರ್ಥರಿಗೆ ಆದ ಜಾಗ ಪಾಜಕ ಕ್ಷೇತ್ರ. ಇದು ಗಮನಿಸಬೇಕು. ಆಚಾರ ಅವತಾರ ಮಾಡಿದ ಕ್ಷೇತ್ರ ಪಾಜಕ, ಉಪನಯನವಾಗಿದ್ದು ಪಾಜಕದೊಳಗೆ. ಇವರ ಉಪನಯನ ಪಾಜಕದಲ್ಲಿ ವಿಷ್ಣು ತೀರ್ಥರದು, ಇವರ ಸನ್ಯಾಸ ಅಲ್ಲಿ. ಎಂಥ ಪಾಜಕ ಕ್ಷೇತ್ರ, ಪವಿತ್ರಂ ಪಾಜಕ ಕ್ಷೇತ್ರಂ ಕೋನ ಸೇವೇತ ಕೋವಿದ. ಅದನ್ನು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ಹೋದಾಗ ನಮಗೆ ಆನಂದ ರೋಮಾಂಚನವಾಗತಕ್ಕಂಥ ಸ್ಥಳ ಅದು. ಅಲ್ಲಿ ತಗೊಂಡ್ರಂತೆ ಆ ಸಮಯದಲ್ಲಿ. ಮುಂದೇನ್ ಮಾಡಿದ್ರು ಆಶ್ರಮ ತಗೊಂಡ ಮೇಲೆ? ಶ್ರವಣೇನ ಅನುವಾದೇನ ಮನನೇನ ಔರುಥಾತರೋತ್ ಕಾಲಂ ವೇದಾಂತ ಶಾಸ್ತ್ರಸ್ಯ ವೇದಾಂತ ಗುರು ಸೋದರ. ತಮ್ಮ ಹೇಗಿರಬೇಕು ಅಂತ ಅಣ್ಣನೇ ತೋರಿಸ್ತಾರೆ. ಆಚಾರ್ಯ ಶಿಷ್ಯರು ಹೇಗಿರಬೇಕು ಅಂದ್ರೆ, ಇಲ್ಲ ಶ್ರವಣ, ಇಲ್ಲ ಮನನ, ಇಲ್ಲ ಅನುವಾದ, ಹೊರತು ಕಾಲ ವ್ಯರ್ಥ ಇಲ್ಲೇ ಇಲ್ಲ. ಹಗಲು ರಾತ್ರಿ ಪಾಠ ಪ್ರವಚನ ಅಷ್ಟೇ. ಎಂಥ ದೊಡ್ಡ ಯೋಗ್ಯ ಚೇತನಗಳು! ಅವರ ಆದರ್ಶ ನಮ್ಮಂದಿದ್ರೆ ನಮ್ಮ ಜೀವನ ಸಾರ್ಥಕವಾಗ್ತದೆ. ಮುಂದೆ ಅವರು ಏನ್ ಮಾಡಿದ್ರಂತೆ, ತಪಸ್ಸು ಓದೋದು, ತಪಸ್ಸು ಪಾಠ ಹೇಳೋದು, ಇಷ್ಟೇನೆ. ಒಂದು ಮಹೇಂದ್ರ ಪರ್ವತ ಅಂತ ಹೇಳಿ ಹರಿಶ್ಚಂದ್ರ ಪರ್ವತ ಕತ್ತಿದ್ರಂತೆ. ಅಲ್ಲಿ ತಪಸ್ ಮಾಡ್ತಾ ಕೂತು ಬಿಡ್ತಾರೆ ಶಿಷ್ಯರೆಲ್ಲ. ಗುರುಗಳಿಗೆ ಏನಾದ್ರು ಕೊಡ್ಲಿಕ್ಕೆ ಅಂತ ಹೋದ್ರೆ ಬೇಡ ಉಪವಾಸ ಅಂತ ಕೂತು ಬಿಟ್ಟಿರ್ತದೆ. ಏನು ಬೇಡ, ಭಾರಿ ಒತ್ತಾಯ ಮಾಡಿದಾಗ ಆಯ್ತು ತಗೊಳ್ಳಿ ಅಂತ ತಗೊಂಡ್ರಂತೆ. ಸ್ವಲ್ಪ ಏನು ಗೊತ್ತೇನು, ಪಂಚಗವ್ಯಂ ಪಪೌ ಕಿಂಚಿತ್ ಪಂಚಮೇ ಪಂಚಮೇ ಹನಿ. ಐದೈದು ದಿವಸಕ್ಕೆ ಒಂದು ಸರ್ತೆ ಪಂಚಗವ್ಯ ತಗೋತಿದ್ರಂತೆ ಅಷ್ಟೇ ಅವರು. ಐದೈದು ದಿವಸಕ್ಕೆ ಒಂದು ಸರ್ತೆ ಪಂಚಗವ್ಯ. ಪಂಚಗವ್ಯ ವರ್ಷಕ್ಕೆ ಒಂದ್ಸರ್ತಿ ತಗೋಬೇಕಾದ್ರೆ ನೀವು ತಗೊಳ್ಳಿ ಆಚಾರ್ಯ, ಮತ್ತೆ ನೀವು ತಗೊಳ್ಳಿ ಅಂತಿರ್ತಾರೆ ಪಾಪ. ತೀರ್ಥಕ್ಕೆ ಮೊದಲು ಇವರು ಪಂಚಗವ್ಯಕ್ಕೆ ಯಾರಾದ್ರು ತಗೊಂಡ್ರೆ ಸಾಕು, ಡೈಲ್ಯೂಟ್ ಆದಷ್ಟು ವಾಸಿ. ಅದೇ ಫುಡ್ ಅಂತ ಅವ್ರಿಗೆ. ಎಂಥ ಮಹಾನುಭಾವರು, ಪಂಚಗವ್ಯವೇ ಅವರ ಆಹಾರ. ಐದೈದು ದಿವಸಕ್ಕೆ ಒಂದ್ಸಲ. ಎಂಥ ಯೋಗಿಗಳು! ಮತ್ತೆ ಕೆಳಗೆ ಬಿದ್ದ ಎಲೆ, ಕೆಳಗೆ ಬಿದ್ದ ಎಲೆ ಇದರ ಮೇಲೆ ಬದುಕಿದ್ರಂತೆ. ಈ ಕಥೆಯೊಳಗೆ ಧ್ರುವರಾಜ ತಪಸ್ ಮಾಡಿದನಲ್ಲ, ಅಂತಹ ತಪಸ್ಸನ್ನು ವಿಷ್ಣು ತೀರ್ಥರು ಮಾಡ್ತಾ ಇದ್ದಾರೆ. ನಮ್ಗೆ ಅನ್ಸುತ್ತೆ ಯಾಕಾರ ಮಾಡ್ತಾರೋ ಇಷ್ಟೆಲ್ಲ, ಏನ್ ಬಂತ ಅವರಿಗೆ ಅಂದ್ರೆ ಏನ್ ಬಂತ ಹೇಳ್ತಾರೆ ಮುಂದೆ. ಅದರಿಂದ ಅವರು ಕರ್ಕೊಬರೋದು ಭಾರಿ ಕಷ್ಟ ಅಂತ. ಊರಿಗೆ ಬಂದೇನು ಬರ್ತಿದ್ದಿಲ್ಲ ಅಂತೆ ಆಚಾರಕರಷ್ಟೇ ಬರೋರೇ ಹೊರತು ಇಲ್ಲ ಇಲ್ವೇ ಇಲ್ಲ. ಶಿಷ್ಯರು ಭಾರಿ ಕಷ್ಟಪಟ್ಟು ಕರ್ಕೊಂಡು ಬಂದ್ರೆ ಜನ ನೋಡಿದ್ರಂತೆ ಆಚಾರ್ಯ ಇದ್ದಾಗೆ ಇದ್ದಾರೆ ಅಂತಿದ್ರಂತೆ ಪಾಪ. ಅಂತ ಒಂದು ಪ್ರತಿರೂಪ ಇದ್ದಾಗಿದ್ರಂತ ಅವರು, ಮಹಾನುಭಾವರು. ಅವ್ರ ಬಗ್ಗೆ ಮುಂದೆ ಹೇಳೋದ್ರ ಬಗ್ಗೆ ಈಗಲೇ ಹೇಳಿಬಿಡ್ತೇನೆ. ಆಚಾರ್ಯರು ಚಿರಂಜೀವಿ ಇವತ್ತು ಆಚಾರ್ಯರು ಇದ್ದಾರೆ. ಅವರು ತಮ್ಮ ವಿಷ್ಣು ತೀರ್ಥರು ಇವತ್ತಿಗೂ ಇದ್ದಾರೆ, ಬಹಳ ಆಶ್ಚರ್ಯ ಅಂತ ಕೇಳಿದೆ. ಅವರ ದೇಹ ಬಿಟ್ಟಿಲ್ಲ, ಇವತ್ತಿಗೂ ಇದ್ದಾರೆ. ಕುಮಾರ ಪರ್ವತದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಇರ್ತಾರೆ ಗೊತ್ತೇನು? 36,000 ವರ್ಷ ಆದಮೇಲೆ ದುರ್ಗಾದೇವಿ ಬಂದು ದುಷ್ಟರನ್ನೆಲ್ಲ ಕೊಂದಾಕಿ ಬಿಡ್ತಾರೆ. ಆಗ ಮತ್ತೆ ಸನ್ಮತ ಪ್ರಸಾರ ಆಗಬೇಕಲ್ಲ. ಆಚಾರ್ಯ ತಮ್ಮ ಎಲ್ಲ ಗ್ರಂಥಗಳನ್ನು ಕೂಡ ಕಟ್ಟಿತಿಲ್ಲ ಎಂಬಲ್ಲಿ ತಾಮ್ರದ ತಗಡಿನಲ್ಲಿ ಬರೆಸಿ ಅದನ್ನು ಭೂಗತ ಮಾಡಿದ್ದಾರೆ. ಅದನ್ನ ತೆಗೆದು ಮಧ್ವಮತ ಪ್ರಸಾರ ಮತ್ತೊಮ್ಮೆ ಮಾಡ್ತಾರೆ ವಿಷ್ಣು ತೀರ್ಥರು. ಅಲ್ಲಿವರೆಗೂ ಹಾಗೆ ಇರ್ತಾರೆ. ಈಗ ತಪಸ್ ಯಾತಕ್ ಮಾಡಿದ್ರು ಅಂತ ಅರ್ಥ ಆಗ್ತದೆ. ಯಾತಕ್ ತಪಸ್ ಮಾಡಿದ್ರು, ತಪಸ್ಸಿನ ಸಿದ್ಧಿ ಹೇಗಿತ್ತು ಲೆಕ್ಕ ಹಾಕಬೇಕು. ಸಾಧನ ಶೋತ್ತಮತ್ವೇನ ಸಾಧ್ಯಂತೆ ಉತ್ತಮ ಆಪ್ನುಯುಹು. ಸಾಧನ ಸರಿ ಇದ್ರೆ ಸಾಧ್ಯ ಜಾಸ್ತಿ ಇರಲೇಬೇಕು, ಅದರ ಒಳ್ಳೆ ಫಲ ಅದು. ಒಂದು ನಿಜವಾದ ಅರ್ಥದಲ್ಲಿ ಮಧ್ವ ಸಿದ್ಧಾಂತವನ್ನ ಪುನರುಜ್ಜೀವನಗೊಳಿಸತಕ್ಕಂಥ ಮಹತ್ತರವಾದ ಕಾರ್ಯವನ್ನ ವಿಷ್ಣು ತೀರ್ಥರು ಮಾಡ್ತಾ ಇದ್ದಾರೆ. ಅವರ ಜೀವನದ ಸಾರ್ಥಕ್ಯ ಆಚಾರ್ಯರ ಬಹಿಮೆ ಕೂಡ ಹೌದು. ಮತ್ತು ಜಗತ್ತಿನೊಳಗೆ ಇಷ್ಟು ಅಡ್ವಾನ್ಸ್ ಆಗಿದೆ ಆಚಾರ್ಯರು ತಮ್ಮ ಗ್ರಂಥ ಸಂಬಂಧ. ಅವ್ರಿಗೆ ಗೊತ್ತು, ನಾವ್ಯಾರು ಗ್ರಂಥ ಉಳಿಸೋದಿಲ್ಲ ಅಂತ ಗೊತ್ತು ಆಚಾರ್ಯರಿಗೆ. ನಾವ್ಯಾರು ಗ್ರಂಥ ಉಳಿಸೋದಿಲ್ಲ ಅಂತ ದೇವರಾಣಿ ಆಚಾರ್ಯರು ಗೊತ್ತಿದೆ. ಆದ್ದರಿಂದ ತಾವೇ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ ಆಚಾರ್ಯರು. ಏನ್ ಮಾಡಿದ್ದಾರೆ, ತಾಮ್ರದ ತಗಡಿನಲ್ಲಿ ಪ್ಲೇಸ್ ಅಲ್ಲಿ ಬರೆದು ಒಳ ಭೂಗತ ಮಾಡಿದ್ದಾರಂತ ಆಚಾರ್ಯರು. ಯಾತಕ್ಕೆ ಗೊತ್ತಾ, ಮುಂದೆ ಉಳಿಬೇಕವಲ್ಲ. ಯಾವ್ದಲ್ಲಿಟ್ಟು 36,000 ವರ್ಷ ಯಾವ ಬಾಳಿಕೆ ಬರೋದಿಲ್ಲ. ಎಂತ ಭದ್ರ ಸರ್ಕಾರ ಮಾಡಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿವಸ ಅದನ್ನ ಒಂದು 20 ವರ್ಷಗಳ ಸರ್ಕಾರ ಮಾಡಿತು. ಒಂದು ಕಾಲಕೋಶ ಅಂತ ಒಳಗೆ ಬಿಡ್ತು, ಬಿಟ್ಟು ಮುಂದೆ ತೆಗೆದ್ಬಿಡ್ತು, ಮತ್ತೆ ಗಲಾಟೆ ಮಾಡಿಬಿಟ್ಟು. ಏನ್ ಬರ್ತೀವಿ, ಯಾರಿಗೆ ಗೊತ್ತು ಅಂತ ಹೇಳಿದ್ರೆ ತೆಗೆದಿಟ್ಬಿಟ್ರು ಮುಂದೆ. ಆಚಾರ್ಯ ಬರೆದಿದ್ದು ಅಂದ್ರೆ ಅವ್ರು ಮಾಡಿದ್ದೆಲ್ಲ ಗಮನಾಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪ ವರ್ಗ ದಾತ್ರೀಹಿ ಅಂತ ಆಚಾರ್ಯರಿಲ್ಲ. ಆಚಾರ್ಯ ಶ್ರೀಮದ್ ಆಚಾರ್ಯ ಆಚಾರ್ಯ ಇನ್ನೊಬ್ಬ ಶಿಷ್ಯ, ಇನ್ನು ಉಡುಪಿಯ ಇನ್ನೂ ಯೋಜನೆ ಇದ್ದಾರಲ್ಲ, ನರಸಿಂಹ ತೀರ್ಥರು, ಜನಾರ್ದನ ತೀರ್ಥರು, ಉಪೇಂದ್ರ ತೀರ್ಥರು, ಅಧೋಕ್ಷದ ತೀರ್ಥರು, ರಾಮತೀರ್ಥರು, ಅವರೆಲ್ಲ ಹೆಸರುಗಳು ಹೇಳುತ್ತಾರೆ. ಅವ್ರ ಹೆಸರೆಲ್ಲ ಹೇಗಿತ್ತು ಅಂದ್ರೆ ಅವರು ಹೆಸರಿತಕ್ಕಂತೆ ಅವರೆಲ್ಲ ಇದ್ರಂತೆ, ಹಾಗೆ ಪುಣ್ಯಾತ್ಮರು. ಅದನ್ನೆಲ್ಲ ಸಮುದ್ರದ ಭಾರಿ ಅಪೂರ್ವ ರೀತಿಯಲ್ಲಿ ಬರೀತಾರೆ ಆಚಾರ್ಯರಿಗೆ. ಈ ಸನ್ಯಾಸ ಶಿಷ್ಯರ ಜೊತೆಗೆ ಪದ್ಮನಾಭ ತೀರ್ಥರ ಶಿಷ್ಯರು ಶೋಭನ ಭಟ್ಟರು ಅವರ ಆಚಾರ್ಯರ ಹತ್ತಿರ ಬಂದು ಸನ್ಯಾಸ ಕೇಳಿದಾಗ ಆಚಾರ್ಯ ಸನ್ಯಾಸವನ್ನು ಕೊಟ್ಟು ಶ್ರೀ ಪದ್ಮನಾಭ ತೀರ್ಥರು ಅಂತ ಹೆಸರಿಟ್ಟಿದ್ದಾರೆ. ಅವರ ಮಹಿಮೆ ಅಗಾಧವಾದದ್ದು. ಯೋ ಗೋದಾಯ ಉಪಾಯಯೌ, ಗೋತೆಯಿಂದ ಬಂದ ಶಿಷ್ಯರು ಪದ್ಮನಾಭ ತೀರ್ಥರು. ಅವರಿಗೆ ಆಶ್ರಮ ಕಣ್ಣು ತೀರ್ಥದಲ್ಲಿ ಆಯಿತು ಅಂತ ಕೈಸೇತ್ರಿಗಳು ಹೇಳ್ತಾ ಇದೆ. ಆಶ್ರಮದ ಕಾಲವನ್ನೂ ಕೊಡ್ತಾರೆ. ಅಲ್ಲಿಂದ ಬೇಲೂರಿನಲ್ಲಿ ವಾಸ ಮಾಡಿದ್ದಾರೆ. ಆಚಾರ್ಯ ಹತ್ತಿರನೇ ಇದ್ದರಂತೆ, ಮಧ್ಯೆ ಮಧ್ಯೆ ಹೋಗೋದು ಬರೋದು ಮಾಡ್ತಿದ್ರು. ಇದು ಕಮಲಾಭ ತೀರ್ಥರನ್ನು ಉಲ್ಲೇಖದಿಂದ ಬೇಲೂರು ಶಾಸನ ಉಲ್ಲೇಖ ಮಾಡುತ್ತವರನ್ನ. ಭಾರಿ ದೊಡ್ಡ ವ್ಯಕ್ತಿಗಳು ಪದ್ಮನಾಭ ತೀರ್ಥರು. ಘಟ್ಟದ ಮೇಲೆ ಮುಂದೆ ಅವ್ರನ್ನ ಹೇಳಬೇಕಾದ್ರೆ ಹೇಳ್ತಾರೆ, ಅವರು ಎಂಥವರು ಅಂದ್ರೆ ವಿದ್ವತ್ ತಿಮಿಂಗಿಲರು ಅಂತ ಹೇಳ್ತಾರೆ. ವಿದ್ವತ್ ತಿಮಿಂಗಿಲರು ವೇದ ಪ್ರವಚನಾಚಾರ್ಯ ಶಿಷ್ಯೋಸೋ ಇತಿ ಮಾನಿತಃ. ಅವ್ರು ಎಲ್ಲಿ ಹೋಗ್ಲಿ ಅವ್ರ ಜನ ಭಾರಿ ಮರ್ಯಾದೆ ಕೊಡ್ತಿದ್ರಂತೆ. ಯಾತಕ್ಕೆ? ವೇದ ಪ್ರವಚನಾಚಾರ್ಯರ ಶಿಷ್ಯರು ಅಂದ್ರೆ ವೇದ ಪ್ರವಚನಾಚಾರ್ಯರು ಆಚಾರ್ಯರು, ಅವರ ಶಿಷ್ಯರು ಅಂತ ಗೌರವ ಬರ್ತಾ ಇತ್ತು. ಆಚಾರ್ಯ ಹೆಸರಿನಿಂದ ಗೌರವ ಪಡೆದರು. ಅಂತ ಯೋಗ್ಯತೆ ಅವರಲ್ಲಿ ಇದ್ದಿದ್ದಕ್ಕೆ ಆಚಾರ ಅನುಗ್ರಹ ಮಾಡಿದರೂ ಕೂಡ ಅಂತ ಪದ್ಮನಾಭ ತೀರ್ಥರು ಸನ್ಯಾಯ ರತ್ನಾವಳಿ ಸತ್ತರ್ಕ ದೀಪಾವಳಿ ಮೊದಲಾದ 15 ಗ್ರಂಥ ಇವತ್ತು ಸಿಗುತ್ತೆ. ಅವರು 15 ಗ್ರಂಥಗಳು ಸಿಗುತ್ತೆ, ಯಥಾ ಪ್ರಕಾರ ಪ್ರಿಂಟ್ ಆಗಿಲ್ಲ ನಮ್ಮಲ್ಲಿ. ಅದೋ ಒಂದು ಅವರು ಬರೀತಾರೆ, ಪ್ರಿಂಟ್ ಮಾಡೋದಿಲ್ಲ. ಇದು ಬಹಳ ಆಶ್ಚರ್ಯ ಅಂತ ಕೇಳಿದೆ. ಗ್ರಂಥಗಳನ್ನು ಉಳಿಸದೆ ಹೋದರೆ ಜ್ಞಾನವೇ ನಾಶವಾದಂತಹ ದೊಡ್ಡ ಅನಾಹುತವಾಗ್ತದೆ. ಮತ್ತೆ ಮತ್ತೆ ಗ್ರಂಥ ಓದ್ತಾರೋ ಬಿಡ್ತಾರೋ, ಗ್ರಂಥ ಸಂರಕ್ಷಣೆ ಮಾಡ್ತಾನೆ ಹೋಗಬೇಕು. ಗ್ರಂಥಗಳು ಉಳಿಬೇಕು. ಯಾರೊಬ್ಬರು ಉಪಯೋಗ ಮಾಡಿಕೊಂಡು ನಮ್ಮ ಜೀವನ ಸಾರ್ಥಕವಾಗ್ತದೆ ಮುಂದೆ. ಅಂತ ಮಹಾಜ್ಞಾನಿಗಳು ಪದ್ಮನಾಭ ತೀರ್ಥರು. ಅವರ ಗ್ರಂಥಗಳು ಎಷ್ಟು ದೊಡ್ಡದು ಅಂತ ಹೇಳೋದಕ್ಕೆ ದೈತೀರ್ಥರು ತಮ್ಮ ಸುಧಾದಿ ಗ್ರಂಥಗಳಲ್ಲಿ ಅತ್ರಾಹು ಟೀಕಾಕಾರಾಹ ಅವರು ರೆಫರ್ ಮಾಡ್ತಾರೆ. ನಮಗೆಲ್ಲ ಟೀಕಾಕಾರ ಇವರಾದ್ರೆ ಟೀಕಾಕಾರ ಅವ್ರನ್ನ ಕೊಂಡಾಡ್ತಾರೆ. ಅವರು ಬರೆದ ಸತ್ತರ್ಕ ದೀಪಾವಳಿ ಬ್ರಹ್ಮಸೂತ್ರಕ್ಕೆ ಮೊದಲ ಟೀಕೆ, ಭಾಷ್ಯಕ್ಕೆ ಮೊದಲ ಟೀಕೆ ಅಂತ ಕರೆದಿದ್ದಾರೆ. ಪೂರ್ಣ ಪ್ರಜ್ಞೆ ಕೃತಂ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋಗಾಕಾರೋ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನೇ ಅಂತ ಅವರ ಕರ್ಮಶ್ಲೋಕ ಇರೋದೇ ಹಾಗೆ. ಆಚಾರ್ಯರಿಗೆ ಬರೀ ಅವರಿವರು ಅಲ್ಲ, ತುಂಬಾ ಜನ ಶಿಷ್ಯರಿದ್ರು, ಎಲ್ಲಾ ಜಾತಿ ಶಿಷ್ಯರು ಇದ್ರು ಅಂತ ಹೇಳ್ತಾರೆ. ಬಹಳ ಇಂಟ್ರೆಸ್ಟಿಂಗ್ ಇದು. ಆಚಾರ್ಯರಿಗೆ ಎಲ್ಲಾ ಜಾತಿಯ ಶಿಷ್ಯರು ಇದ್ರು. ತುಂಬಾ ಜನ ಗೊತ್ತಾಗ ಮಧ್ವ ಸಿದ್ಧಾಂತ ಒಂದೇ, ವಿಶ್ವ ಸಿದ್ಧಾಂತ ಅಂದ್ರೆ ಮಧ್ವ ಸಿದ್ಧಾಂತ ಒಂದೇ. ಅದು ಒಂದು ಎಲ್ಲಾ ಜಗತ್ತಿನ ಜನಗಳಿಗೂ ಗುರುಗಳಾಗಿದ್ದ ಆಚಾರ್ಯ ಒಬ್ಬರೇನೆ. ವಿಶ್ವ ಜನೀನ ವೃತ್ತಿ, ಒಂದು ಕೋಮಿನ ಗುರುಗಳಲ್ಲ ನಾವು. ಹಾಗೆ ಮಾಡಿಬಿಟ್ಟಿದ್ದೇವೆ, ಆ ವಿಚಾರ ಬೇರೆ. ಅವ್ರು ಹಾಗಲ್ಲ, ಅವ್ರ ಎಲ್ಲಾ ಜನರ ಹಿತೈಷಿಗಳು. ಅವ್ರು ಹೇಳಿದ ಏಕಾಶಿ ಸಾರ್ವಾಧಿಕಾರಿಕವಾದಂತಹ ವ್ರತ, ಹರಿನಾಮ ಸ್ಮರಣೆ ಎಲ್ಲರೂ ಮಾಡಬೇಕಾದದ್ದು. ಹರಿಸರ್ವೋತ್ತಮತ್ವ ವಾಯುಜೀವೋತ್ತಮತ್ವಗಳು ಒಂದು ಕೋಮಿನ ತತ್ವಗಳಲ್ಲ, ಅದು ವಿಶ್ವದ ತತ್ವಗಳು. ಇಂಥ ಆಚಾರ್ಯರನ್ನ ಇವತ್ತು ನಮ್ಮ ಗುರುಗಳಂತೂ ತಿಳ್ಕೊಳ್ಳೋ ಕಾಲದಲ್ಲಿ ನಾವಿದ್ದೇವೆ. ಜಗತ್ತಿನ ಗುರುಗಳನ್ನ ನಮ್ಮ ಗುರುಗಳು ಅಂತ ಹೇಳೋ ಸ್ಥಿತಿಯಲ್ಲಿ ನಾವಿಲ್ಲ ಅಂತ ತಿಳ್ಕೊಂಡ್ರೆ ಎಷ್ಟು ನಾವು ತಪ್ಪಾಗಿ ಪ್ರಚಾರ ಮಾಡಿದ್ದೇವೆ ಅಥವಾ ಪ್ರಚಾರ ಮಾಡದೆ ಹಿಂದುಳಿದಿದ್ದೇವೆ ಎಂದು ಗೊತ್ತಾಗ್ತಾ ಇದೆ. ಆ ಸಿದ್ಧಾಂತವನ್ನೇ ಯಾರಾದರೂ ಹೇಳಿದ್ದೇನೆ, ಬೇರೆ ಜಾತಿಯವರು ಮಧ್ವ ಸಿದ್ಧಾಂತವನ್ನು ಕೇಳಿದರೆ ಅವರು ತಕ್ಷಣ ಸರಣೆ ಮಾಡ್ತಾರೆ. ತಕ್ಷಣನೇ ನಮಗಿಂತ ಜಾಸ್ತಿ ಮಾಡ್ತಾರೆ. ಯಾಕೆ ಗೊತ್ತಾ? ಅವ್ರಿಗೆ ಗೊತ್ತೇ ಇಲ್ವಲ್ಲ, ಪ್ರಾಕ್ ಪಿಪಾಸುರ್ ಅಮೃತಂ ಪಿಬನ್ನಿವ. ನಮಗೆ ಕೇಳಿ ಕೇಳಿ ಗೊತ್ತಾಗಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಇದೇ ಪರಿಚಯ ಆಗಿರೋದು. ಅದು ಆಚಾರ್ಯರು ನಮ್ಮವರನ್ನು ತಿಳ್ಕೊಂಡ್ಬಿಟ್ಟಿದ್ದೇವೆ, ಅವ್ರು ನಿಜವಾಗ್ಲೂ ನಮ್ಮವರು ಅಂತ ತಿಳ್ಕೊಳ್ತಾರೆ. ಅದರ ಪ್ರಭಾವವೇ ಕನಕದಾಸರಂತವರು ಬರಲಿಕ್ಕೆ ಸಾಧ್ಯವಾಯಿತು. ಇಲ್ಲದ್ರೆ ಕನಕದಾಸರಂತವರು ಬರೋದಾಗಲಿ, ಅದನ್ನ ವ್ಯಾಸರಾಜ ಅಂತ ಒಪ್ಪೋದಾಗಲಿ, ಕೃಷ್ಣ ಅವರಿಗೆ ದರ್ಶನ ಕೊಡೋದಾಗಲಿ ಆಗ್ತಿರಲಿಲ್ಲ. ಅದು ಕನಕದಾಸರ ಹಿರಿಮೆ ಎಷ್ಟೋ ಅದಕ್ಕಿಂತ ಸಾವಿರ ಪಾರು ದೊಡ್ಡದು ಮಧ್ವಾಚಾರ್ಯರ ಹಿರಿಮೆ. ಅದು ಬಂದು ಮಧ್ವಾಚಾರ್ಯ ಅನುಗ್ರಹದಿಂದ ಕನಕದಾಸರಿಗೆ ಸಿಕ್ಕಿದ್ದು. ಜಗತ್ ಆಚಾರ್ಯರ ಒಂದು ವಿಶಾಲ ಹೃದಯ ಊಹಾತೀತವಾದದ್ದು. ಸಮಾಜದಲ್ಲಿ ಉದ್ಧಾರವನ್ನು ಬಯಸಿ ಬರತಕ್ಕಂಥ ಯಾರನ್ನೂ ದೂರ ಮಾಡೋದಿಲ್ಲ ಮಧ್ವಾಚಾರ್ಯರು. ಉದ್ಧಾರ ಬಯಸಿ ಬಂದರೆ ಸರ್ವರನ್ನು ಉದ್ಧಾರ ಮಾಡತಕ್ಕಂಥ ಗುರುಗಳು ಶ್ರೀಮದ್ ಆಚಾರ್ಯರು. ಅದು ಜಗತ್ತಿಗೆ ಮುಟ್ಟಬೇಕು ಆ ತತ್ವ ಇವತ್ತಿನ ದಿವಸ. ಅಂಥ ಆಚಾರ್ಯರನ್ನ ವಿಶೇಷ ಆರಾಧನೆ ಮಾಡತಕ್ಕಂಥ ಪುಣ್ಯಶಾಲಿಗಳು ಇದ್ದಾರಲ್ಲ, ಅವರು ಆಚಾರ್ಯರನ್ನು ಸಿಗೋದು ಬೇಡ, ಅವ್ರ ಶಿಷ್ಯ ಸಿಗೋದು ಬೇಡ, ಅವ್ರ ಶಿಷ್ಯರು ಬೇಡ. ಆನಂದ ತೀರ್ಥ ಭಗವದ್ವದನೆಂದು ಬಿಂಬಂ ವಿದ್ಯಾಸುಧಾ ವಿತತ ಕಾಂತಿ ಸುಕಾಂತಿ ಕಾಂತಂ. ಆಚಾರ್ಯರ ಮುಖಕಮಲವನ್ನು ಯಾರು ಕಂಡಿದ್ದಾರಲ್ಲ, ತದ್ದಾಸ ದಾಸರಿದ್ದಾರಲ್ಲ, ಅವರು ಸಾಕು ನಮಗೆ ಮೋಕ್ಷ ಕೊಡಿಸಲಿಕ್ಕೆ ದೇವರಿಗೆ ಹೇಳಿ. ಅಂತಹ ಪುಣ್ಯಾತ್ಮರು ಆಚಾರ್ಯ ಶಿಷ್ಯರುಗಳು ಅಂತ ಹೇಳಿದ್ದಾರೆ. ಅಂತ ಆಚಾರ್ಯರು ಮುಂದೆ ಸಂಚಾರ ಮಾಡ್ತಾ ಮಾಡ್ತಾ ಗೋಮತಿ ತೀರಕ್ಕೆ ಹೋಗಿದ್ದಾರೆ. ಅಲ್ಲಿ ದ್ವಾರಕ, ಅಲ್ಲಿ ಹೋದಾಗ ಒಬ್ಬ ಶೂದ್ರ ರಾಜ, ಅವನ ಹಠ ಎಲ್ಲರಿಗೂ ಹೇಳ್ತಾ ಇರ್ತಾನೆ, ಆಚಾರ್ಯರೇ ಎಲ್ಲರಿಗೂ ಸವಾಲು, ವೇದಗಳು ಅಪ್ರಮಾಣ ಅಂತ ಹೇಳ್ತಿದ್ದ. ಅವತ್ತೊಬ್ಬನನ್ನು ವಿವೇಕಾಸ್ತನ ಇವತ್ತು ಹೇಳ್ತಾ ಇದ್ದಾನೆ, ಅವ ವೇದಗಳು ಅಪ್ರಮಾಣ. ಅವನೇನ್ ಕಾರಣ ಕೊಟ್ಟ? ವೇದದಲ್ಲಿ ಒಂದು ಸೂಕ್ತ ಇದೆ, ಯಾವ ಔಷಧಿ ಅಂತ ಸೂಕ್ತ ಇದೆ, ಅದನ್ನು ಹೇಳಿದರೆ ಬೀಜ ಮೊಳಕೆ ಒಡೆಯುತ್ತೆ ಅಂತ ಹೇಳ್ತಾರೆ. ನಾನು ಹೇಳ್ತಾನೆ ಇದ್ದೇನೆ, ಒಡೆದೇ ಇಲ್ಲ ಅಂದ್ರೆ ಸುಳ್ಳು ಹೇಳುತ್ತೆ ಅಂತ ಹೇಳಿಬಿಟ್ಟ. ತಕ್ಷಣ ಏನು ಮಾಡಿದ್ರು? ನಾವು ಹೇಳ್ತೇವೆ, ಮನೆ ಹೋಗಿ ಟಿವಿ ಆನ್ ಮಾಡ್ತೀವಿ, ಬರೋದಿಲ್ಲ, ತಕ್ಷಣ ಕಂಪ್ಲೇಂಟ್ ಕೊಡ್ತೀವಿ, ಏನೋ ಪ್ರಾಬ್ಲಮ್ ಇದೆ, ಬಂದು ಸಾಲ್ವ್ ಮಾಡು ಅಂತ ಹೇಳ್ತೇವೆ, ಬರ್ತಾ ಇಲ್ಲ ಅಂತ ಹೇಳ್ತೇವೆ, ಕಲರ್ ಸರಿ ಬರ್ತಾ ಇಲ್ಲ ಅಂತ ಹೇಳ್ತೇವೆ. ಆ ವೇದ ಆಕ್ಷೇಪಣೆ ಮಾಡಿದೆ ಅವನೀಗ, ನೋಡಿ ವೇದದಲ್ಲಿ ಹೇಳಿದ ಫಲ ಸಿಕ್ಕಿಲ್ಲ, ಆದ್ದರಿಂದ ಅದು ವೇದ ಅಪ್ರಮಾಣ ಅಂತ ಹೇಳಿದ. ಆಚಾರ್ಯರು ಎರಡಕ್ಕೆ ಸಮರ್ಥನೆ ಮಾಡುತ್ತಾರೆ. ವಿಷ್ಣುತ್ವ ನಿರ್ಣಯ ಓದಿ ವೇದ ರಚಯಿತೇಷಾಂ ವಚನಾನಾಮೇವ ಅಪ್ರಾಮಾಣ್ಯಂ ಅಪೌರುಷೇಯತ್ವಾತ್ ವೇದಸ್ಯ. ವೇದಗಳು ಪ್ರಮಾಣ, ಅಪೌರುಷೇಯವಾಗಿವೆ ಎಂಬುದನ್ನು ವಿಸ್ತಾರವಾಗಿ ಹೇಳುತ್ತಾರೆ. ವೇದವು ಪ್ರಮಾಣ ಅಂತ ಒಪ್ಪಿದ ಯಾರೂ ಕೂಡ, ಅಪೌರುಷೇಯ ಅಂತ ಒಪ್ಪಿದ ಯಾರೂ ಕೂಡ, ಅದು ಹೇಗೆ ಅಪೌರುಷೇಯ ಅಂತ ಹೇಳೋ ಸಮರ್ಥನೆ ಮಾಡಕ್ಕೆ ಹೊರಟಿಲ್ಲ. ಆಚಾರ್ಯ ಒಬ್ಬರೇ ಕೆಲಸವನ್ನು ಮಾಡಿದ್ದು. ವಿಷ್ಣು ತತ್ವ ನಿರ್ಣಯದ ಬಹುಭಾಗ ಆರಂಭದ್ದೆಲ್ಲ ವೇದಾಪೌರುಷೇಯತ್ವ ಸಮರ್ಥನೆಗೆ ಮೀಸಲಾದಂತಹ ಭಾಗ. ಅಲ್ಲಿ ವಿದ್ವಾಂಸಕ್ಕೆ ಅದು ಅರ್ಥ ಆಗಿಬಿಡುತ್ತೆ, ಬೇರೆ ಜನರಿಗೆ ಹೇಗೆ ಅರ್ಥ ಆಗುತ್ತದೋ? ಇವನು ನೋಡಿದ್ರೆ ಒಬ್ಬ ಶೂದ್ರ ರಾಜ ಬೇರೆ, ಆ ವೇದ ಅಧಿಕಾರವೇ ಇಲ್ಲ, ಅವ್ನು ಹೇಳ್ತಾ ಇದ್ದಾರೆ ಹೇಗೆ ಒಪ್ಪಿಸ್ಬೇಕು ಅವನನ್ನೀಗ, ಸುಲಭವಾದ ಮಾತು ಹೋಗ ನಿನ್ನ ಕೈಲಾಗಲ್ಲ, ಅಯ್ಯೋ ಜನರ ಮುದೋಗ್ತಿತ್ತು. ಆಚಾರ ಹಾಗೆ ಮಾಡಲಿಲ್ಲ, ಬಂದ್ರಂತಲ್ಲಿಗೆ ಅದು ಬಂದಿದ್ದೆ ಅದಕ್ಕೆ ಏನಯ್ಯ ಪ್ರಮಾಣ ಆಗಬೇಕಾದು ಏನಾಗಬೇಕಯ್ಯ ಮಳಿ ಬೇಕಾ ಕೊಡು ಇಲ್ಲಿ ತಿಸ್ಕೊಂಡು ತಾವಿಸಿಕೊಂಡ್ರು. ಹೇಳ್ತಾ ಇದ್ದಾರೆ ಅದನ್ನ ಕೈಲಿ ಹಿಡ್ಕೊಂಡು ನೆಲದನ್ನ ಹಾಕಿಲ್ಲ, ಕೈಲಿ ಹಿಡ್ಕೊಂಡಿದ್ದಾರೆ ಹೇಳ್ತಾ ಇದ್ದಾರೆ. ಅದು ಆಚಾರ ಹೇಳಿ ಮುಗಿಸೋ ಹೊತ್ತಿಗೆ ಅದು ಮೊಳಕೆ ಹೊಡೆದ್ರೆ ಸಾಕಾಗಿತ್ತು, ಮೊಳಕೆ ಹೊಡಲಿಲ್ಲವಂತೆ. ಮೊಳಕೆ ಹೊಡೆದು ಗಿಡ ಬೆಳೆದು ಕಾಳು ಬಿಟ್ಟು ಧಾನ್ಯ ಬಿಟ್ಟು ಒಂದು ಕಾಳನ್ನು ನೂರಾರು ಕಾಳು ಮಾಡಿ ತಗೊಂತ ಕೊಟ್ರಂತೆ ಮುಂದ್ಗಡೆ ನೋಡ್ ನೋಡ್ತಿರ್ಲಿಕ್ಕೆ ಬೆನ್ನಿನ್ನು ಹೇಳಬೇಕು ಸತ್ತೋಗ್ಬಿಡ್ತಾರೆ ಕೇಳ್ಬಿಟ್ಟು ಸತ್ತೋಗ್ಬಿಡ್ತಾರೆ ಅದು ಮಾತು ಕೇಳಿ. ಎಂತ ಪ್ರತ್ಯಕ್ಷ ಸಿದ್ಧವಾದ ಓಂ ದೃಶ್ಯತೆಯಿತು ಓಂ ಬ್ರಹ್ಮಸೂತ್ರದ ಅರ್ಥವನ್ನು ಹೇಳ್ತಾರೆ. ಓಂ ದೃಶ್ಯತೆಯಿತು ಓಂ ಆಚಾರ್ಯರ ಮಾತು ಬ್ರಹ್ಮಸೂತ್ರದ ಪ್ರಾಮಾಣ್ಯಕ್ಕೆ ನಾವೇ ನಿದರ್ಶನ ಅಂತ ತೋಡಿದ ಮಾತು, ನಾವೇ ನಿದರ್ಶನ ಎಂಬುದನ್ನ ತಿಳಿಸಿಕೊಟ್ಟಿದ್ದಾರೆ. ಮಧ್ವಾಚಾರ್ಯರ ಹಿರಿಮೆ ಅಷ್ಟು ದೊಡ್ಡದು. ಆಚಾರ್ಯ ಹೇಳ್ತಾರೆ ಇವತ್ತು ಶಾಸ್ತ್ರಗ್ರಂಥಗಳು ಪ್ರಮಾಣ ಎಂಬುದನ್ನ ನೀವು ಯಾರು ಕೇಳ್ತಾರೆ ಅನ್ನೋದ್ರ ಮೇಲೆ ಆ ರೀತಿ ಸಮರ್ಥನೆ ಮಾಡಬೇಕೆ ಹೊರತು ಎಲ್ಲರಿಗೆ ಒಂದೇ ಉತ್ತರ ಅಲ್ಲ. ಪ್ರಮಾಣ ಎಂಬ ಉತ್ತರ ಹೌದು, ಹೇಗೆ ಪ್ರಮಾಣ ಅಂತ ಹಾಗೆ ತೋರಿಸಬೇಕು. ಅವಾಗ ಅವನಿಗೆ ಆಶ್ಚರ್ಯ, ನನಗ್ಯಾಕಾಗಲಿಲ್ಲ ಅಂದ್ರೆ ನಿನಗೆ ಅಧಿಕಾರ ಇಲ್ಲ ಆಗಲಿಲ್ಲ, ನಿನಗೆ ವೇದಾಧಿಕಾರವೇ ಇಲ್ಲ ಆಗಲಿಲ್ಲ, ಇದ್ದವ್ರು ಹೇಳಿದ್ರೆ ಆಗ್ತಾ ಇದೆ ಅಂತ ಹೇಳಿದ್ರು. ಈಗ ಉದಾಹರಣೆಗೆ ಬ್ರಾಹ್ಮಣರೇ ಮಾಡಿದ್ರು ಆಗೋದಿಲ್ಲ, ಯಾಕೆ ಗೊತ್ತಾ? ಅವರಿಗೆ ಬ್ರಾಹ್ಮಣ್ಯ ಅಧಿಕಾರ ಇದೆ, ಶಮದವಾದಿ ಸಂಪತ್ತಿ ಎಲ್ಲ ಬೇಕಲ್ಲ, ಅದಿಲ್ಲದೆ ಹೋದ್ರೆ ಆಗೋದಿಲ್ಲ. ಮತ್ತೆ ಅಧಿಕಾರ ಪೂರ್ತಿ ವೇದೋಕ್ತ ಅಧಿಕಾರ ಬೇಕದಕ್ಕೆ, ಅಂತ ಅಧಿಕಾರ ಇದ್ರೆ ಫಲ ಕೊಟ್ಟೇ ಕೊಡುತ್ತದೆ. ವಿಶ್ವದ ಇತಿಹಾಸದೊಳಗೆ ವೇದಗಳ ಪ್ರಾಮಾಣ್ಯವನ್ನ ಹೀಗೆ ಸಮರ್ಥನೆ ಮಾಡಿದವರು ಮತ್ತೊಬ್ರು ಸಿಗೋದಿಲ್ಲ. ವಾಕ್ಯಾರ್ಥಕ್ಕೆ ಬೇಕು ಅದು ತಯಾರೆ, ಪವಾಡ ಬೇಕು ಅದಕ್ಕೆ ತಯಾರೆ. ಈ ಮೂಲಕ ಆಚಾರ್ಯರು ಹೊಸ ವಿಷಯ ಹೇಳ್ತಾರೆ. ಪವಾಡಗಳ ಉದ್ದೇಶ ಏನು ಗೊತ್ತಾ? ಜನಗಳ ಮನಸ್ಸನ್ನ ವಿಕಾಸಗೊಳಿಸದೆ ಹೊರಸು ವಿಕಾರಗೊಳಿಸೋದಲ್ಲ. ಇವತ್ತಿನ ಪವಾಡ ಪುರುಷರು ಜನಗಳ ಮನಸ್ಸನ್ನು ಹಾಳು ಮಾಡಿ ಬಿಡ್ತಾರೆ, ಅವ್ರು ಹಾಗಲ್ಲ, ವಿಕಾಸಗೊಳಿಸ್ತಾರೆ. ತತ್ವಜ್ಞಾನದ ಹತ್ರ ಒಯ್ತಾರೆ ಆಚಾರ್ಯರು. ಇದು ಅವರ ದೊಡ್ಡ ಪವಾಡಗಳಲ್ಲಿ ಪವಾಡ. ಅದನ್ನ ಮಾಡಿ ಅಲ್ಲಿಯಿಂದ ಭದ್ರಾನದಿ ತೀರಕ್ಕೆ ಬಂದಿದ್ದಾರೆ. ಕುದುರೆ ಮುಖದ ಹತ್ತಿರ ಭದ್ರಾನದಿ ತೀರಕ್ಕೆ ಬಂದಿದ್ದಾರೆ. ಅಲ್ಲಿ ದೊಡ್ಡ ಬಂಡೆ, ಆಚಾರ್ಯ ಜನ ಅಲ್ಲಿ ತುಂಗಾ ಅಂತಾನು ಕರೆದಿದ್ದಾರೆ. ತುಂಗಭದ್ರ ಎರಡೂ ಕೂಡ ಮುಂದೆ ಸೇರೋದ್ರಿಂದ ಹೆಸರು ಹಾಗೆ ಬಂದಿದೆ. ಅಲ್ಲಿ ಬಂದು ನೋಡ್ತಾರೆ ದೊಡ್ಡ ಬಂಡೆ. ಆಚಾರ್ಯ ಕೇಳಿದ್ರಂತೆ, ಏನಯ್ಯ ಈ ದೊಡ್ಡ ಬಂಡೆ ಇದೆ ಇಲ್ಲಿ, ಇದನ್ನ ಭದ್ರಾದಿ ಜೋರ ಹರಿತಾ ಇದೆ, ಅಲ್ಲಿ ಅಡ್ಡ ಹಾಕಿದರೆ ಎಷ್ಟು ಉಪಯೋಗ ಆಗುತ್ತೆ ನಿಮಗೆ, ಯಾಕೆ ಹಾಕಲಿಲ್ಲ ಅಂತ ಕೇಳ್ತಾರೆ. ಲೋಕಾನಾಂ ಉಪಕೃತಯೇ ಕುತಃಶಿಲೇಯಂ ನಿನ್ನೇನೋ ಇತಿ ಜನತಾ ಜಗಾದ ತತ್ರ. ಅವರಂದ್ರಂತೆ ಆಚಾರ್ಯರೇ, ಹೌದು ನಮಗೂ ಅನ್ನಿಸ್ತು, ಅದು ಪ್ರಯತ್ನ ಪಟ್ವಿ ನಾವು ಆ ಬಂಡೆ ಎತ್ತಲಕ್ಕೆ ಅಂತ ಹೊರಟ್ರೆ ತರೋದಲ್ಲ, ಎತ್ತಲಕ್ಕೆ ಅಂತ ಪ್ರಯತ್ನ ಪಟ್ರೆ, ಸಾವಿರ ಜನ ಪ್ರಯತ್ನ ಪಟ್ರೆ ಅಲುಗಾಡಿಸ್ಲಿಕ್ಕೂ ಆಗಲಿಲ್ಲ ನಮ್ಮ ಕೈಲೇ ಅಂತ ಹೇಳ್ತಾರೆ. ಅಂತ ಪ್ರಯತ್ನ ಪಟ್ಟು ಸೋತಿದ್ವಿ ಅಂತ ಒಪ್ಪಿಕೊಂಡ. ತೇಷಾಮ ಶಕ್ತಿಂ ಪ್ರಕಟಾಂ ವಿಧಾಯ ಆದಾಗಾಯ್ತು. ಆಮೇಲೆ ಸುಮ್ಮನಾಗ್ಲಿಲ್ಲ ಅಲ್ಲಿಗೆ, ಭೀಮಶ್ಚೇದಿಹ ಯತತೆ ನಯೇನ್ನವಾ ಇತಿ. ಆ ಭೀಮ ಭೀಮ ಅಂತ ಭಾರಿ ಹೇಳ್ತಾರೆ. ಆ ಭೀಮ ಏನಾರು ಇದ್ದಿದ್ರೆ ಪ್ರಯತ್ನ ಮಾಡ್ತಿದ್ದ, ಆತನಿಗೂ ಆಗ್ತಾ ಇತ್ತೋ ಇಲ್ಲ ಒಂದು ಬಿಟ್ರೆ ನಡಿ ಅಂತ ಆಚಾರ್ಯರು ನೋಡಿದ್ರಂತೆ. ತಮ್ಮ ಹೆಸರು ಹೇಳಿದ್ದಾರೆ, ಕೈ ಬಿಡಬಾರದು ತೀರ್ಮಾನ ಮಾಡಿಕೊಂಡು. ಭೀಮನ ನೆನೆದರೆ ಬಿಟ್ಟು ಹೋಗದೆ ಪಾಪ, ಬಂದಿದ್ದೀರಿ ಊಟ ಮಾಡ್ಕೊಂಡು ಹೋಗಿ ಅಂತ ಕೊನೆ ಪಕ್ಷ ಅಷ್ಟ ಆದ್ರೆ ಆಗ್ಬೇಕಲ್ಲ, ದಬ್ಬಿ ಕಳಿಸಿದ್ರೆ ಆಗಬಾರದು ಕೊನೆ ಪಕ್ಷ. ಅದ್ ಹೆಸರು ಹೇಳಿದ್ದಾರೆ, ಅವ್ರ ಕೈ ಬಿಡಬಾರದು. ಆಗ ನಮ್ಗೆ ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ವಾದರಾದರೆ ಮಾತ್ರ ನಮಗೆ ಅರ್ಥವತ್ತಾಗ್ತದೆ. ಭೀಮಸ್ತೇದಿಹ ಎತ್ತತೆ ಅಷ್ಟೇ. ತಕ್ಷಣ ಅವ್ರು ಹೋದ್ರಂತೆ, ಏನ್ ಆಶ್ಚರ್ಯ, ಹೋಗಿ ಏನು ಸರ್ಕಸ್ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಮಾಡಲಿಲ್ಲ, ಕ್ರಿಕೆಟ್ ಬೌಲ್ ಮಾಡ್ತಾರಲ್ಲ ಆ ಬಾಲ್ ತಗೊಂಡು ಈ ಕಡೆ ಮಾಡಿ ಆ ಕಡೆ ಮಾಡಿ ಅಷ್ಟು ದೂರ ಓಡಿ ಹೋಗಿತ್ತಾರೆ, ನೋ ಬಾಲ್ ಆಗೋಗ್ಬಿಟ್ಟರು, ಇಷ್ಟೆಲ್ಲ ಕಷ್ಟಪಟ್ಟು ಇನ್ನೂ ಬಾಲ್ ಹೋಗಿದ್ದಾರೆ ಇಷ್ಟು ಬಾಲ್ ಎಸೆಯಲಿಕ್ಕೆ. ಆಚಾರ್ಯರು ಹೋದರಂತೆ, ಎರಡು ಕೈಯಲ್ಲ ಒಂದೇ ಕೈಯಿಂದ ಎತ್ತಿದ್ರಂತೆ ಮೇಲಕ್ಕೆ. ವಿಶ್ವ ದಾಖಲೆ ಒಂದೇ ಕೈಯಿಂದ ಬೆಟ್ಟ ಎತ್ತಿದವರು ಇಬ್ಬರೇ ಇಬ್ರು, ಒಬ್ರು ಕೃಷ್ಣ ಗೋವರ್ಧನ ಎತ್ತಿದ, ಮಧ್ವಾಚಾರ್ಯರು ಸಂಜೀವನ ಎತ್ತಿದ್ರು, ಈ ಬೆಟ್ಟ ಎತ್ತಿ ಅವ್ರು ತೋರಿಸಿದ್ರಂತೆ. ಹನುಮದ್ ರೂಪದಿಂದ ಏನು ಮಾಡಿದ್ರಲ್ಲ ಆ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ಅದು ಆ ಯುಗ ಜಾಸ್ತಿ ಶಕ್ತಿ ತೋರಿಸಿದ್ರು, ಇದು ಕಲಿಯುಗ ಸ್ವಲ್ಪ ಶಕ್ತಿ ತೋರಿಸಿದ್ರು. ಶಕ್ತಿ ಮಾತ್ರ ಅಷ್ಟೇ ಅವರದ್ದು, ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ. ಪ್ರವಚನ ಸಮಯ ನೋಡ್ಕೊಂಡು ಮಾಡಬೇಕಲ್ಲ ಅಷ್ಟೇ, ಹೆಚ್ಚಿದ್ದ ಹೆಚ್ಚೊತ್ತು, ಕಡಿಮೆ ಇದ್ದ ಕಡಿಮೆ ಇವತ್ತು. ಆ ಟೈಪ್ ಆಚಾರ್ಯ ನಮಗೆ ಪಾಠ ಹೇಳಿಕೊಡುತ್ತಾರೆ. ಅದ್ಭುತವಾಗಿ ಎತ್ತಿ ಆ ಜಾಗದಲ್ಲಿ ಇಟ್ಟರಂತೆ. ಎಂಥ ದಾಖಲೆ ಗೊತ್ತಾ? ಶ್ರೀಮನ್ ಮಧ್ವಾಚಾರ್ಯೈ ಏಕಹಸ್ತೇನ ಆನೀಯ ಸ್ಥಾಪಿತಾ ಶಿಲಾ. ಶಾಸನ ಅದರ ಮೇಲೆ ಆಚಾರ್ಯರ ಚಿತ್ರ, ಕಮಂಡರು ದಂಡ ಇಷ್ಟಿದೆ, ನಾವು ಹೋಗೋದಿಲ್ವಲ್ಲ ನಾವೇ ದಂಡ, ಇಷ್ಟೇ ವ್ಯತ್ಯಾಸ. ನಮ್ಮ ಜೀವನನೇ ದಂಡ. ಇವತ್ತು ಆ ವಿವೇಕಾನಂದ ಶಿಲೆ ಅಂತ ಹೇಳಿ ಈಜಿ ಹೋಗಿ ಮುಟ್ಟಿದ್ದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಮಾನ್ಯುಮೆಂಟ್ ಮಾಡಿದ್ದಾರೆ. ಆಚೆ ಕೈಯಲ್ಲಿ ಎತ್ತಿದ್ದಲ್ಲ, ಈಜಿ ಹೋಗಿ ಮುಟ್ಟಿದ್ದಷ್ಟೇ, ಕೈಯಲ್ಲೆತ್ತಿದ ಬಂಡೆ ನಾವು ಕಣ್ಣೆತ್ತಿ ಕೂಡ ನೋಡೋದಿಲ್ಲ ಅಂತ ತಿಳ್ಕೊಂಡ್ರೆ ಎಂಥ ಮಾಧ್ವರಾಗಿದ್ದೇವೆ ನಾವೀಗ. ಆ ಸಂರಕ್ಷಣೆ ಮಾಡೋ ಸ್ಥಿತಿ ಇಲ್ಲ, ಯಾರೋ ಒಬ್ರು ಚಿಪ್ ಮಾಡಿದ್ರು ಅಂತ ಹಾಕ್ಸಿದಾರಾಗ್ಲಿ, ಯಾವ ಒಂದು ಫೈನ್ ಡೆ ಬ್ಲಾಸ್ಟ್ ಮಾಡಿದ್ರು ಮಾಡಿದ್ರೆ ಅದನ್ನ ನಿಜವಾಗಲೂ ಕೂಡ ನಮ್ಮ ಪರಮಾಶ್ಚರ್ಯ ಪಡೋದಿಲ್ಲೇನೆ. ನಮ್ಮ ಸಿದ್ಧಾಂತ ಅಂತ ಸಿದ್ಧಾಂತ ಇಲ್ಲ, ಅದರ ಪ್ರಚಾರ ಕೆಟ್ಟ ರೀತಿಯಲ್ಲಿ ಯಾವ ಪ್ರಚಾರವೂ ಕೆಟ್ಟಿಲ್ಲ. ಬೇರೆ ಸಿದ್ಧಾಂತಗಳು ಉಳ್ಕೊಂಡಿದ್ರು ಪ್ರಚಾರದಿಂದ, ನಮ್ಮ ಸಿದ್ಧಾಂತ ಉಳ್ಕೊಂಡು ಪ್ರಚಾರದಿಂದ ಅಲ್ಲ, ಅದರ ಅಂತಃಸತ್ವದಿಂದ. ಅದರ ಯೋಗ್ಯತೆ ಇದೆ, ಸಿದ್ಧಾಂತ ಉಳ್ಕೊಂಡಿದೆಯೇ ಹೊರತು ನಾವೇನೂ ಪ್ರಸಾರ ಮಾಡಿಲ್ಲ ಅನ್ನೋ ಒತ್ತಿ ಒತ್ತಿ ಹೇಳಬೇಕಾಗ್ತದೆ. ಅಲ್ಲಿ ಜನ ಯಾತ್ರೆ ಹಾಕಬೇಕು, ಟ್ರಿಪ್ ಹಾಕಬೇಕು, ಜನ ನೋಡಬೇಕು. ಬಂಡೆ ನೋಡ್ಲಿಕ್ಕೆ ಹೋಗೋದಲ್ಲ, ಬಂಡೆ ಎತ್ತಿದ ಆಚಾರ್ಯನ ಸ್ಮರಣೆ ಮಾಡಿಕೊಳ್ಳಕ್ಕೆ ಅಲ್ಲಿ ಹೋಗಬೇಕು. ಆ ಶಾಸನ ಉಳಿಸಿದವರು ಯಾರು ಗೊತ್ತೇನು, ನಾವಲ್ಲ, ಆ ರೈಸ್ ಅಂತ ವಿದೇಶಿಯ ಒಬ್ಬನು ಉಳಿಸ್ತಾನೆ. ಅದನ್ನ ಅದನ್ನ ನೋಡಿ ಆಶ್ಚರ್ಯಪಟ್ಟು ದಾಖಲೆ ಮಾಡಿ ಶಾಸನ ಲಿಸ್ಟಲ್ಲಿ ಹಾಕ್ತಾನೆ. ಚಿಕ್ಕಮಗಳೂರು ನಂಬರ್ 81 ಶಾಸನ ರೆಕಾರ್ಡ್ ಆಗಿದೆ. ಅದೊಂದು ಇತಿಹಾಸ ಕೇಳಿ ಬರೀತಾನ, ಮಧ್ಯಯುಗ ರೆಫರ್ ಮಾಡಿ ಬರೀತಾನೆ. ಆ ಕಥೆ ಹೌದು, ಆ ಕಾಲದ ಶಿಲೆ ಹೌದು, ಲಿಪಿ ಹೌದು, ಇದು ಪ್ರಾಮಾಣಿಕವಾದ ಕಥೆ ಅಂತ ಘೋಷ ಮಾಡ್ತಾನೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಾವು ಇವತ್ತು ವೇದಗಳನ್ನು ಬೇರೆ ದೇಶದಿಂದ ಕೇಳೋ ಸ್ಥಿತಿ ಬಂದಿದೆ, ಮಧ್ಯಯುಗವನ್ನು ನಾಳೆ ಬೇರೆಯವರಿಂದ ಕೇಳೋ ಸ್ಥಿತಿ ಬರ್ತದೆ. ನಾವು ಬಹುಶಃ ಪಾಶ್ಚಾತ್ಯರಿಂದ ಮಧ್ಯಯುಗ ಕೇಳೋ ಸ್ಥಿತಿ ಬಂದ್ರೆ ಏನು ಆಶ್ಚರ್ಯ ಇಲ್ಲ. ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಳಬೇಕಾಗ್ತದೆ, ದೊಡ್ಡ ಪ್ರಮಾಣದಲ್ಲಿ ಪ್ರಸಾರ ಮಾಡಬೇಕಾಗ್ತದೆ ಎಂಬುದನ್ನ. ಇದರಿಂದ ಆಚಾರ್ಯ ಉಪಕಾರ ಅಲ್ಲ, ಜಗತ್ತಿಗೆ ಉಪಕಾರ. ತೈಲೋಕ್ಯ ಆಚಾರ್ಯರು ಅವರ ಆಚಾರ್ಯರು. ಇಂಥ ದಾಖಲೆ ಯಾರು ಮಾಡಿದ್ದಾರೆ? ಆಚಾರ್ಯ ಎಷ್ಟು ಗೊತ್ತೇನು ವಯಸ್ಸಾಗ 75 ದಾಟಿ ಹೋಗಿದೆ. 75 ದಾಟದಾಗ ಆ ರೀತಿ ಮಾಡಿದ್ದಾರೆ. ಅವರ ವಯಸ್ಸು 3 ವರ್ಷ. ಹಾಲಿನ ಮೇಲೆ ಮೊಸರಿನ ಮೇಲೆ ದೊಡ್ಡ ಹಾಸಿಗೆಯಲ್ಲಿ ಎತ್ತಿಟ್ರು. 3 ವರ್ಷದ ಮಗು, 75 ವರ್ಷದ ಮುದುಕರು ಈ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು 2 ಸರ್ ತ್ಯಾಗ ಮಾಡಿದ್ರು ಅಂದ್ರೆ ಆಚಾರ್ಯರ ದೇಹದಲ್ಲಿ ಬದಲಾವಣೆ ಆಗೋದಿಲ್ಲ. ಅದು ಇಂಪಾರ್ಟೆಂಟ್. ಆಚಾರ್ಯರ ದೇಹದಲ್ಲಿ ಬದಲಾವಣೆ ಆಗೋದಿಲ್ಲ. ಇವತ್ತು ಕ್ರಿಕೆಟ್ ಪ್ಲೇಯರ್ ಒನ್ಸ್ ಅಪಾನ್ ಎ ಟೈಮ್ ಕೆಲವರು ಹೇಳ್ತಿರ್ತಾರೆ, ಒನ್ಸ್ ಅಪ್ ನಾನು ಚಿಕ್ಕಂದಲ್ಲಿ ಏನ್ ಮಾಡ್ತಿದ್ದೆ ಗೊತ್ತಾ ಅಂತ ಹೇಳ್ಕೊತಾನೆ. ಏನ್ ಮಾಡ್ತಿದ್ದೆ ಬಿಡ್ತು, ಈಗಂತೂ ಮಾಡೋದಿಲ್ಲ ಗ್ಯಾರಂಟಿ ಅಷ್ಟೇ. ಹಿಂದಿನ ಕಾಲಕ್ಕೆ ಮಾಡ್ತಿದ್ದೆ ಅಷ್ಟೇ, ಆಚಾರ್ಯ ಆಗಲ್ಲ. ಈಗಲೇ ಅವಾಗ ಎತ್ತಿದ್ದು ಕೆಲವು ಟನ್ನು, ಇದು 55 ಟನ್ ಭಾರ ತೂಕದ ಬಂಡೆನ ಒಂದೇ ಕೈಯಿಂದ ಎತ್ತಬೇಕಾದ್ರೆ ಏನು ಸಾವಿರ ಕ್ರೇನ್ಗೆ ಫೇಲ್ ಆಗಬೇಕಂತದನ್ನ ಹಾಗೆ ಮಾಡ್ತಾರಲ್ಲ, ಎಂಥ ಪವಾಡ. ನಮ್ಮ ಜನಕ್ಕೆ ಇದನ್ನು ಹೇಳಿದ್ರೆ ಯಾಕೆ ಆಚಾರ ಶಿಷ್ಯರಾಗೋದಿಲ್ಲ ಜನ? ಅದನ್ನ ಹೇಳ್ಬಹುದು, ಯಾರಿಗೆ ಗೊತ್ತಿದೆ ಕತೆ? ಗೊತ್ತೇ ಇಲ್ಲ. ಮತ್ತು ಇದಲ್ಲದೆ ಸಂಸ್ಕೃತ ಬರೋದಿಲ್ಲ, ಸಂಸ್ಕೃತ ಬರೋದಿಲ್ಲ ಒಂದು, ಸಂಸ್ಕೃತಿ ಇಲ್ಲ ಇನ್ನೊಂದು. ಇನ್ ಹ್ಯಾಗ ಬರುತ್ತೆ ಜ್ಞಾನ ಅವನಿಗೆ? ನಮ್ಮ ಗುರುಗಳ ಚರಿತ್ರೆ ತಿಳ್ಕೋಬೇಕು ತನ್ಕೋಬೇಕು ಬೇಡವೋ? ಆ ಗೊತ್ತಾಗ್ತದೆ ನನಗೆ. ಎಂತ ಅದ್ಭುತವಾದ ಮಹಿಮಾವಂತರು ಶ್ರೀಮದ್ ಆಚಾರ್ಯರು. ಅಲ್ಲಿಂದ ಹೊರಟ್ರಂತೆ, ಅಲ್ಲಿ ಬರೀತಾರೆ, ನಿನ್ನೇತಾಂ ಗಿರಿನಿವ ವಾನರೀಕೃತಾತ್ಮ ಹೇಳಿದ ಏಕೇನ ದೋಷ್ಣ ನಯತೋ ಗಿರೀಂದ್ರಂ ಸಂಜೀವನಾದ್ಯಾಶ್ರಯಮಶ್ಯನಾಭೂತ್. ಒಂದೇ ಕೈಯಿಂದ ತಂದು ಅಲ್ಲಿ ಕಪಿಗಳನ್ನು ಬದುಕಿಸಿದ್ರು. ಇವತ್ತು ನಮಗೆ ಜ್ಞಾನ ಕೊಡ್ತಾ ಇದ್ದಾರೆ, ತಾವು ಯಾರು ಅಂತ ತೋರಿಸಿಕೊಡ್ತಾ ಇದ್ದಾರೆ. ಇವತ್ತಿಗೂ ಬಂಡೆಯನ್ನು ನೋಡಿ ಆನಂದ ಪಡತಕ್ಕಂತಹ ಅಪೂರ್ವ ಯೋಗ ನಮಗಿದೆ. ಮುಂದೆ ಶ್ರೀಮದ್ ಆಚಾರ್ಯರು ಒಂದು ನಿನ್ನೆ ಮೊನ್ನೆ ಹೇಳಿ ಪಾಠ ಹೇಳಬೇಕಾದ್ರೆ ದೀಪ ಆರಿದ್ದು ಮತ್ತೆ ಬಂದಿದ್ದು ಹೇಳಿದ್ದೇನೆ ಈಗಾಗಲೇ. ಮೊನ್ನೆ ಹೇಳಿರೋ ದೀಪ ಹೋಗಿತ್ತಲ್ಲ ಅವತ್ತೇ ಹೇಳಿದ್ರಿಂದ ಯೋಚನೆ ಮಾಡೋ ಕಾರಣ ಇಲ್ಲ. ಪಾದದ ಹೆಬ್ಬೆರಳು ಮುಂಚೆ ಹಾಕಿದರೆ ದೀಪ ಜಗ್ಗಂತ ಎಲ್ಲಾ ಪುಸ್ತಕದ ಮೇಲೂ ಬಿತ್ತಂತ ಹಾಗೆ. ಭಾರತೀ ದೇವಿ ವಿದ್ಯುನ್ನಾಮಕಳು ಅವರ ಪಾದವನ್ನು ಆಶ್ರಯಿಸಿದ್ದಾರೆ, ಅಲ್ಲಿಂದ ಬೆಳಕು ಬಂತು. ಒಂದು ಸ್ವಾರಸ್ಯ ಗಮನಿಸಬೇಕು, ಇದನ್ನು ಹೇಗೆ ನಂಬಬೇಕು ಅಂದ್ರೆ ಮೊನ್ನೆ ಒಂದು ಉತ್ತರ ಹೇಳಿ ಆಗಿದೆ. ಈಗ ಇನ್ನೊಂದು ಉತ್ತರ ಇದೆ. ಈಗ ಶೇಷದೇವರು ಬಂದಿದ್ರು, ಪಾಠ ಕೇಳಿ ವಾಪಸ್ ಹೊರಟರು, ಹೋಗಬೇಕಾದ್ರೆ ಬೆಳಕು ತೋರಿಸಿದ್ರು, ಜಗ್ ಅಂತ ಬೆಳಕು ಬಂತು. ನಮ್ಗೆ ಅರ್ಥ ಆಯ್ತು, ಶೇಷದೇವರ ದೇಹದಲ್ಲಿ ಅಷ್ಟು ಬೆಳಕು ಬರಬೇಕಾದ್ರೆ ಶೇಷ ಒಂದೆರಾದ ಆಚಾರ್ಯ ದೇಹದಲ್ಲಿ ಬೆಳಕು ಬಂದಿದ್ರೆ ಏನು ಆಶ್ಚರ್ಯ ಇದೆ? ಶೇಷದೇವರ ದೇಹದಿಂದ ಬೆಳಕು ಹೊಂದಿತ್ತು, ಆಚಾರ್ಯ ಪಾದದ ಅಂಗುಷ್ಠದ ಬೆಳಕು ಬಂತು. ಅವ್ರು ಯಾರು ಗೊತ್ತಾ? ತೇಜೋಮಯ ದೇಹ ಆಚಾರ್ಯರು, ತೇಜೋಮಯ ದೇಹ ಆದ್ದರಿಂದ ಬೆಳಕು ಬಂತು. ಆದ್ದರಿಂದ ಅವರ ತೇಜಸ್ಸನ್ನು ಅರ್ಥ ಮಾಡಿಕೊಂಡ್ರೆ ಅವರ ಪದಗಳಿಂದ ಜ್ಞಾನದ ಬೆಳಕು, ಪಾದದಿಂದ ಈ ಪ್ರಕಾಶ. ಈಗ ಪ್ರಕಾಶಮಯವಾದ ವ್ಯಕ್ತಿತ್ವ ಶ್ರೀಮದ್ ಆಚಾರ್ಯರದು. ಅದಕ್ಕೆ ಅವರನ್ನು ತಮಸೋಮ ಜ್ಯೋತಿರ್ಗಮಯ ಅಂತ ಪ್ರಾರ್ಥನೆ ಮಾಡೋದು. ಮುಂದೆ ಆಚಾರ್ಯರು ಬಂದ ಕಣ್ಣು ತೀರ್ಥದಲ್ಲಿ ಸೂರ್ಯಗ್ರಹಣದ ಕಾಲ, ಕಣ್ಣು ತೀರ್ಥದಲ್ಲಿ ಬಂದಿದ್ದಾರೆ ಆಚಾರ್ಯರು. ಅಲ್ಲಿ ಸೂರ್ಯಗ್ರಹಣ ದೊಡ್ಡ ಪರ್ವಕಾಲ, ಸಮುದ್ರ ಸ್ನಾನ ಬಹಳ ಶ್ರೇಷ್ಠ. ಕಣ್ಣು ತೀರ್ಥದಲ್ಲಿ ಆಚಾರ್ಯ ಇಳ್ಕೊಂಡವ್ರು ಸೂರ್ಯಗ್ರಹಣಕ್ಕೋಸ್ಕರ ಅಲ್ಲಿಂದ ಹೊರಟ್ರಂತೆ. ಬಹುಶಃ ಅದ್ರ ಬಗ್ಗೆ ಸಂಶೋಧನೆ ಹೇಳೋದಕ್ಕೆ ವೇಳೆ ಇಲ್ಲ. ಈಗ 2000 ಇದೆಯಲ್ಲ ಇಸ್ವಿ, 1278 ಒಂದು ಪೂರ್ಣ ಗ್ರಹಣವಾಗಿದೆ ದಾಖಲೆ. 1278 ಪೂರ್ಣ ಗ್ರಹಣವಾಯಿತು ಕಣ್ಣು ತೀರ್ಥದ ಸ್ಥಳದೊಳಗೆ. ಪೂರ್ಣಗಳು ಆಗ್ತಾನೆ ಇರ್ತವೆ. ಆ ಸ್ಪಾಟ್ ಅಲ್ಲಿ ಆಗಿದ್ದು 2 ಸರ್ತಿ ಆಗಿದೆ ಹಿಂದೆ. 1278 ಆಗಿದೆ ಪೂರ್ಣಗ್ರಹಣದ ಕಾಲದಲ್ಲಿ. ಸೂರ್ಯ ಚೂಡಾಮಣಿ ಯೋಗ ಅಂತ ಕರೀತಾರೆ, ಸೋಮವಾರ ಬಂದ್ರೆ ಚೂಡಾಮಣಿ ಯೋಗ ಅಂತ ಹೆಸರು. ಆ ಸರಿಯಾದ ಸೋಮವಾರ ಬಂದಿದೆ ಅವತ್ತಿನ ದಿವಸ. ಸೋಮವಾರ ಬಂದ ಅಮಾವಾಸ್ಯ ಸೋಮವಾರ, ಅದು ಆಶ್ವಯುಜ ಮಾಸದಲ್ಲಿ ಬಂದಿರೋದು ಅವತ್ತಿನ ದಿವಸ ಆಚಾರ್ಯ. ಆಗ ಕರೆಕ್ಟ್ ಆಚಾರ್ಯ ಡೇಟ್ 1200 ಡೇಟ್ ಫಿಕ್ಸ್ ಆಗ್ತದಾಗ. ಅದ್ರ ಬಗ್ಗೆ ಹೆಚ್ಚು ವಿಚಾರ ಬೇಡ. ಆಚಾರ್ಯರಲ್ಲಿ ಹೊರಟಿದ್ದಾರೆ. ಆ ಜನಗಳಿಗೂ ಸೂರ್ಯಗ್ರಹಣಕ್ಕಿಂತ ಆಚಾರ ಸಿಕ್ಕಿದ್ದೆ ಭಾರಿ ದೊಡ್ಡ ಪುಣ್ಯ ಅವರಿಗೆ. ಎಲ್ಲ ಹೊರಟಿದ್ದಾರೆ. ಸುಭದ್ರ ಸ್ಥಾನಕ್ಕೆ ಹೋಗಿ ವಿಧಿ ತೋರಿಸ್ತಾರೆ. ಎಷ್ಟೋ ಜನ ಏನ್ ಮಾಡ್ತಾರೆ ಗೊತ್ತಾ? ಸಮುದ್ರ ಸ್ಥಾನಕ್ಕೆ ಹೋಗಿ ಆಮೇಲೆ ಮೈನ ಉಪ್ಪಾಗಿರುತ್ತೆ, ಮತ್ತೆ ಶವರ್ ಬಾತ್ ಮಾಡಿ ಮುಗಿಸಿಬಿಡ್ತಾರೆ ಒಂದ್ ಕಡೆ. ತಪ್ಪು, ಶಾಸ್ತ್ರ ಹೇಳುತ್ತದೆ ಹಾಗಲ್ಲ. ಸಮುದ್ರನ ಮೇಲೆ ಮುಟ್ಲೇಬಾರದು. ಸ್ನಾನ ಮಾಡಿಕೊಂಡು ಹೋಗಿ ಅಲ್ಲಿ ಸ್ನಾನ ಮಾಡಬೇಕು, ಮತ್ತೆ ಸ್ನಾನ ಮಾಡಬಾರದು. ಅವತ್ತು ಜನ್ಮದಲ್ಲೇ ಅಂತಲ್ಲ, ಅವತ್ತು ಮತ್ತೆ ಸ್ನಾನ ಮಾಡಬಾರದು. ಯಾಕೆ? ಉತ್ತಮ ತೀರ್ಥದಲ್ಲಿ ಸ್ನಾನ ಮಾಡಿದವರು ಅಧಮ ತೀರ್ಥ ಸ್ನಾನ ಮಾಡಬಾರದು. ಸ್ನಾನ ಮಾಡಬಹುದು, ದೇವ್ರ ಪೂಜಾದಿಗಳಿಗೆ ಇದ್ರೆ ಮಾಡಬಹುದು, ನೈಮಿತ್ತಿಗೆ ಸ್ನಾನ ಮಾಡಬಹುದು. ಆದ್ರೆ ನಮಗೆ ಸ್ನಾನ ಮಾಡಿ ಉಪ್ಪಾಗಿದೆ ಅಂತ ಸ್ನಾನ ಮಾಡಬಾರದು. ಮತ್ತೆ ಇವತ್ತು ಸಮುದ್ರ ಸ್ನಾನದ ಬಗ್ಗೆ ನಿಮಗೆ ಗೊತ್ತಿಲ್ಲ ತುಂಬಾ ಜನಕ್ಕೆ. ಈ ಪ್ರಾಣಿ ಕ್ಷೀಣಿಂಗ್ ನೋಡಿಕೆ ಹೇಳ್ತಾರೆ, ಉಪ್ಪು ನಮ್ಮ ದೇಹದ ಎಷ್ಟೋ ದೋಷವನ್ನು ತೆಗೆಯುತ್ತೆ. ಸಮುದ್ರ ಸ್ನಾನ ಮಾಡಿದರೆ ನಮ್ಮ ಪ್ರಾಣಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದ. ಸಮುದ್ರ ಸ್ನಾನಕ್ಕೆ ಒಳ್ಳೆ ಒಂದು ವಿಚಿತ್ರವಾದ ರೋಗ ನಿರೋಧಕವಾದ ಸಾಮರ್ಥ್ಯ ಇದೆ, ರೋಗನಾಶಕ ಶಕ್ತಿ ಇದೆ. ಅದಕ್ಕೆ ಪರ್ವಕಾಲದಲ್ಲಿ ಮಾಡಬೇಕು, ಬೇರೆ ದಿವಸ ಸಮುದ್ರ ಮುಟ್ಟಬಾರದು. ಸಮುದ್ರಂ ಪರ್ವಣಿ ಸ್ಪೃಶೆ, ಸೂರ್ಯ ಗ್ರಹಣ ಬಹಳ ದೊಡ್ಡ ಪರ್ವಕಾಲ. ಆಚಾರ್ಯರಲ್ಲಿ ಹೋಗಿ ಆ ಕೆಲಸವನ್ನು ಮಾಡಿದ್ದಾರೆ, ಮುಂದೆ ಹೋಗಬೇಕಾಗಿದೆ. ಆಗ ಜನಗಳೆಲ್ಲ ಬಂದರು, ಸಮುದ್ರ ಹತ್ರ ಬಂದರು. ಆರ್ದ್ರಾಂಗಾಹ ಸಪದಿ ಅಂತ ಹೇಳ್ತಾರೆ. ಹಾಗೆ ಒದ್ದೆ ಬಟ್ಟೆ ಹಾಗೆ ಇದೆ, ಮೈ ಹಚ್ಕೊಂಡಿರ ಬೇಗ ಹೋಗ್ಬೇಕಲ್ಲ. ಅಲ್ಲಿಂದ ಅಲ್ಲಿ ಹೋಗಿದ್ದಾರೆ. ಗ್ರಹಣ ಸ್ವಲ್ಪ ಟೈಮ್ ಇದೆ ಗ್ರಹಣ ಎಳೆಯಲಿಕ್ಕೋಸ್ಕರ. ಆಚಾರ್ಯ ಏನ್ ಮಾಡಿದ್ರಂತೆ, ಆ ಟೈಮ್ನ ಯಥಾ ಪ್ರಕಾರ ಶುರು ಮಾಡಿದ್ರು ಪ್ರವಚನ. ಮತ್ತೇನೆ ಅವರ ಜೀವ ಒಂದು ಚೂರು ವ್ಯರ್ಥ ಆಗಬಾರದು. ಐತರೇಯ ಶ್ರುತಿ ಅರ್ಥವನ್ನು ಹೇಳಕ್ ಶುರು ಮಾಡಿದ್ದಾರೆ. ಜನಗಳೆಲ್ಲ ಕೆಡ್ತಾ ಕೂತರು. ಎಂಥ ಯೋಗ ಅಲ್ಲಿ ಈ ಸ್ನಾನ, ಆಮೇಲೆ ತೀರ್ಥ ಸ್ನಾನ, ಇಲ್ಲಿ ಆನಂದ ತೀರ್ಥ ಸ್ನಾನ, ಅಲ್ಲಿ ಸಮುದ್ರ ತೀರ್ಥ ಸ್ನಾನ ನಡೀಬೇಕಾಗಿದೆ. ಆಗ ಒಂದು ಸಮಸ್ಯೆ ಬಂತು. ಪರ್ವಕಾಲ ಬೇರೆ, ನೀರು ಜೋರ ಬರ್ತಿದೆ, ಶಬ್ದ ಆಗ್ತಾ ಇದೆ, ಜನಕ್ಕೆ ಹ್ಯಾಕ್ ಕೇಳಿಸ್ಬೇಕದು. ಆಚಾರ್ಯ ಏನ್ ಮಾಡಿದ್ರಂತೆ, ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡಿದ್ರಂತ. ಮಾತಿಂದ ಮಾಡಿದರೆ ಜನಗಳಿಗೆ ಹ್ಯಾಕ್ ಕೇಳಿಸ್ತಾ ಇದೆ ಗೊತ್ತಾ? ಎಲ್ಲ ಅವ್ರ ಎದುರಿಗೆ ಮಾತಾಡದೆ ಕೇಳಿಸ್ತಾ ಇದೆ. ಆಚಾರ್ಯ ನಿನ್ನೆ ನೋಡಿದ್ವಿ, ಆಚಾರ್ಯ ಕೂತ ಎದುರಿಗೆ ಕೂತ ಕಾಣಿಸ್ತಾ ಇದ್ದಾರೆ, ಇಲ್ಲಿ ಎದುರಿಗೆ ಮಾತಾಡದೆ ಕಾಣಿಸ್ತಾ ಇದೆ. ಎಂಥ ಯೋಗ ಶಕ್ತಿ ಇದು ಒಂದು. ಅದಕ್ಕೆ ಆಚಾರ್ಯ ಬೈಕ್ ಬೇಕಾಗಿತ್ತಂದ್ರೆ, ಬಾಯಿ ಹಾಕಿದ್ರೆ ಬೈಕ್ ಹಾಕಬೇಕು ಅವರಿಗೆ ಮಧ್ಯೆ ಅಂತ ಹೇಳಿದ್ದಾರೆ. ಆಚಾರ್ಯ ಗಂಭೀರ ಸ್ವರ ಎಂಬುದು ಲಕ್ಷಣಗಳಲ್ಲಿ ಒಂದು. ಲಕ್ಷಣ ಶಾಸ್ತ್ರ ಹೇಳುತ್ತಾರೆ, ಗಂಭೀರವಾದ ಸ್ವರ, ಜಗತ್ತಿಗೆ ಕೇಳತಕ್ಕಂಥ ಸ್ವರ. ವಾಯುರ್ಭೀಮೋ ಭೀಮನಾದೋ ಬಹುಜಾಹ ಸರ್ವೇಶಾಂಚ ಪ್ರಾಣಿನಾಂ ಪ್ರಾಣಭೂತ. ಭೀಮನಾದ್ದರಿಂದ ಮಾಡಿದಾಗ ಎಲ್ಲರೂ ಆಶ್ಚರ್ಯಪಟ್ಟರಂತೆ. ಇನ್ನೇನು ಸಮುದ್ರ ಸ್ನಾನಕ್ಕೆ ಇಳಿಯಬೇಕು, ಸ್ನಾನ ಹಿಡಿಯಿತು, ಸ್ನಾನಕ್ಕೆ ಅಂತ ಹೊರಟಿದ್ದಾರೆ. ಒಂದು ಪ್ರಸಂಗ ಬಂತು ಅಂತ ಹೇಳುತ್ತೇನೆ. ಯಾರ ಗ್ರಹಣ ಬಂದ ಕಾಲಕ್ಕೆ ಹಿಡಿದ ಸ್ನಾನವನ್ನು ಮಾಡೋದಿಲ್ಲ ಅವರಿಗೆ ಅಪಮೃತ್ಯು ಬರುತ್ತದೆ ಅಂತ ಹೇಳಿದ್ದ. ಹಿಡಿದ ಸ್ನಾನವನ್ನು ಯಾರು ಮಾಡೋದಿಲ್ಲ ಅವರಿಗೆ ಅಪಮೃತ್ಯು ಬರುತ್ತದೆ ಒಂದು ಭಾಗ. ಯಾರು ಗ್ರಹಣ ಬಿಟ್ಟ ಮೇಲೆ ಬಿಟ್ಟು ಸ್ನಾನ ಮಾಡೋದಿಲ್ಲ ಅವರಿಗೆ ಮೈಲಿಗೆ ಆಗ್ತಾರೆ. ಗ್ರಹಣ ಬಿಟ್ಟ ಮೇಲೆ ಅವರು ಸ್ನಾನ ಮಾಡೋದಿಲ್ಲ, ಅವರಿಗೆ ಸೂತಕ ಬರುತ್ತದೆ. ಎಷ್ಟು ದಿವಸ ಅಂದ್ರೆ ಇನ್ನೊಮ್ಮೆ ಅಂತ ಗ್ರಹಣ ಬಂದು ಅಲ್ಲಿ ಬಿಟ್ಟು ಸ್ನಾನ ಮಾಡೋವರಿಗೂ ಮೈಲಿಗೆ ಅಂತವ್ರು. ನಮ್ಮ ಜನ ಖುಷಿ, ಅಲ್ಲಿವರೆಗೂ ಸನ್ಯಾನ ಬಿಡಬಹುದು ಅಂತ ಆತರ ತಿಳ್ಕೊಳ್ಳಬೇಕು. ನಮ್ಮ ಜನ ಆಡಿ ಚೋಚನೆ ಮಾಡಬಾರದು, ಮತ್ತೆ ಮೈಲಿಗೆ ಆಗ್ತಾರೆ, ಅದಕ್ಕೆ ಕರ್ಮ ಅನರ್ಹರಾಗಿ ಬಿಡ್ತಾರೆ. ಇವೆಲ್ಲ ಜನಕ್ಕೆ ಗೊತ್ತಿಲ್ಲ. ವಿಜ್ಞಾನಿಗಳು ಅಂತೇಳಿ ಏನೋ ತಲೆ ಕಳಿಸಿಬಿಟ್ಟಿದ್ದಾರೆ ಪಾಪ. ಅವ್ರು ತಲೆ ಬಿಡ ಗೊತ್ತಿಲ್ಲದವರು. ಶಾಸ್ತ್ರ ಸಾರ್ವಕಾಲಿಕ ಸತ್ಯ ಹೇಳುತ್ತದೆ. ಇವರು ಕಣ್ಣು ಕಂಡಿದ್ದು ಮಾತ್ರ ಹೇಳ್ತಾರೆ, ಇವರು ಕಂಡು ಮಾದರಿ ಅಂತ ಹೇಳುದು ಎಷ್ಟನೇ ಸತ್ತೋಗಿರ್ತಾರೆ ಗೊತ್ತಾ? ಆಮೇಲೆ ಅದರಿಂದ ಶಾಸ್ತ್ರವನ್ನ ಶಾಸ್ತ್ರವನ್ನಾಗಿಯೇ ನೋಡಬೇಕು ಆಚಾರ. ಅದಕ್ಕೋಸ್ಕರ ಲೋಕ ಶಿಕ್ಷಣ ಮಾಡೋಕ್ಕೋಸ್ಕರ ಸಮುದ್ರ ಸ್ನಾನ ಮಾಡ್ತಿದ್ದಾಗ ಒಂದು ಕಸ ಪರ್ವಕಾಲ ಬೇರೆ, ಜೋರಾಗಿ ಅಲೆ ಬರ್ತಾ ಇವೆ, ಭಯಂಕರ ಅಲೆಗಳು. ಆಗ ಆಚಾರ್ಯರು ಬಯ್ಯೋರು ಇದ್ರಂತೆ. ಬಹಳ ಮುಖ್ಯ ಇದು ಒಂದು. ಕೃಷ್ಣನೇ ಡೈರೆಕ್ಟ್ ಬೈ ಶಿಶುಪಾಲ ಇರಬೇಕಾದ್ರೆ ಇದೇನು ಆಶ್ಚರ್ಯ. ಅಲ್ಲಿ ಹರಿನ ಬಯ್ಯೋರು ಇದ್ರು, ವಾಯುದೇವರು ಬಯ್ಯೋರು ಇದ್ರು, ಎಲ್ಲ ಬಂದಿದ್ದಾರೆ. ಆಚಾರ್ಯ ಸ್ನಾನ ಮಾಡಲಿಕ್ಕೆ ಅಂತ ಹೋದ್ರೆ ದೊಡ್ಡ ಅಲೆಗಳು ಬರ್ತಿದ್ವಲ್ಲ, ಇವರಿಗೆ ಒಂದು ಆಸೆ. ಆಚಾರ್ಯ ಬೀಳ್ತಾರೆ, ಬಿದ್ದಾಗ ಜೋರ ನಕ್ಕು ಬಿಡಬೇಕು. ಓ ಲೋಕತ್ರಯ ಗುರುಗಳು ಬಿದ್ರು ಬಿದ್ರು ಅಂತ ಕೂಗಬೇಕು ಅಂತ ಕಾಯ್ತಾ ಇದ್ದಾರೆ. ಅಲೆಗಳು ಜೋರ ಬರ್ತಾ ಇದೆ. ಇವತ್ತು ಕಣ್ಣೋದ್ರಿಂದ ಅಲೆಗಳು ಜಾಸ್ತಿ, ಮಲ್ಪೆಯಲ್ಲಿದ್ದಾಗಿಲ್ಲ ಅಲ್ಲಿ, ಬಹಳ ಜೋರಾಗಿ ಬರುತ್ತೆ ಅಲ್ಲಿ. ಅವ್ರು ಗ್ರಹಣ ಅದು ಇನ್ನೂ ಜ್ವರ ಬಂದಿದೆ. ಆಚಾರ್ಯ ನೋಡಿದ್ರಂತೆ, ಇವ್ರು ಕೂಗ್ತಾ ಇದ್ರೆ ಓ ಬಿದ್ರು 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 ಅಂತ ಹೇಳಿ ಆಚಾರ್ಯ ನೋಡಿದ್ರಂತೆ. ಆ ಕಡೆಗೆ ಒಂದು ಸರ ಕಣ್ಣು ಹಾಕಿದ್ರಂತೆ ಸಮುದ್ರದ ಕಡೆಗೆ. ಆಶ್ಚರ್ಯವೇ ಆಶ್ಚರ್ಯ, ಸಮುದ್ರ ಶಾಂತವಾಗಿ ಬಿಡ್ತಂತೆ. ತಥಾಕದೇಶ್ಯಂ, ಕೆರೆಯಾದಾಗ ಒಂದು ಅಲೆಗಳೇ ಇಲ್ಲ, ಸ್ತಬ್ಧ ಆಗಿ ಬಿಡ್ತಂತೆ. ಎಂಥ ಸಾಮರ್ಥ್ಯ ಆಚಾರ್ಯರದು ನಮಗೆ ಈಗ ಅರ್ಥ ಆಗ್ತದೆ. ಅವತ್ತು ಯಾವುದೋ ಅಲೆ ಬಂದಿರಲಿಕ್ಕಿಲ್ಲ, ಸುನಾಮಿ ಅಲೆ ಬಂದ ಹಾಗೆ ಬಂದಿರಬೇಕು ಬಹುಶಃ. ಆಚಾರ್ಯರು ನೋಡಿದ್ರು ಎಲ್ಲ ಸ್ತಬ್ಧ ಆಗೋಯ್ತು. ಮತ್ತೆ ಅಲೆ ಬಂತು, ಆಚಾರ್ಯ ನೋಡ್ಲಿಕ್ಕಿಲ್ಲ. ಅದಕ್ಕೆ ಎಲ್ಲ ಲಕ್ಷಾಂತರ ಜನ ಸತ್ರ ನೋಡ್ಬೇಕು ನಾವು. 2-3 ಲಕ್ಷ ಜನ ಒಂದು ಸ್ಟ್ರೋಕಿಗೆ ಹೋದ್ರಲ್ಲ, ಎಂಥ ಸಾಮರ್ಥ್ಯ ಇರಬೇಕು. ಆಗ ನಮಗೆ ಅರ್ಥ ಆಗ್ತದೆ, ಈ ಲೌಕಿಕವಾದ ಸುನಾಮಿ ಅಲೆ ಹೀಗಿರ್ತದೆ ಅಂತ ಹೇಳಿದಾಗ ಈ ಕಾಮಕ್ರೋಧಗಳ ಅಲೆ ಎಂಬುದು ಮನಸ್ಸು ಅಂತಃಸತ್ವನೇ ತೆಗೆದುಹಾಕಿಬಿಡುತ್ತದೆ. ಅದನ್ನು ತೆಗೆಯುವ ಶಕ್ತಿ ಯಾರಿಗಿದೆ ಅಂತ ಕೇಳಿದರೆ ಮಧ್ವಾಚಾರ್ಯರಿಗಿದೆ. ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರಾಣಾಂ ಅರ್ಪಕಾಣಾಂ. ಅರ್ಥ ಮಾಡಿಕೊಂಡು ನಾವು ಇವತ್ತು ಯಾರು ಈ ಸುನಾಮಿ ಅಲೆ ಕೇಳಿದಾಗ ಮಧ್ವಾಚಾರ್ಯ ಭಕ್ತಿ ಜಾಸ್ತಿ ಆಗುತ್ತೆ ನಮಗೆ. ಇನ್ನು ಮೇಲೆ ಓಹೋ ಇಂಥ ಅಲೆ ಸುಮ್ಮನೆ ಏನೋ ಹೇಳ್ತಾರೆ ಅಂತ ತಿಳ್ಕೊಂಡಿದ್ರಲ್ಲ, ಅಲೆ ಒಂದು ವಾರ್ನಿಂಗ್ ಕೊಟ್ಟಿದೆ ಈಗಾಗಲೇನೆ. ಇದು ಇತ್ತೀಚಿನ ಇತಿಹಾಸದಲ್ಲಿ ಕಂಡು ಕೇಳರೇದಂತ ಪ್ರಸಂಗ ಅದು ಒಂದು. ಯಾರೂ ಕೇಳಿರಲಿಲ್ಲ, ವಿಜ್ಞಾನ ಪ್ರಿಡಿಕ್ಟ್ ಮಾಡುತ್ತದೆ. ಇದಕ್ಕಿಂತ ದೊಡ್ಡ ಅಲೆ ಮುಂದೆ ಬರೋದಿದೆ ಅಂತ ಹೇಳುತ್ತಾರೆ. ದೊಡ್ಡ ಅಲೆ ಇದು ಬರೀ 30-70 ಅಡಿ ಇತ್ತಂತಷ್ಟೇ, ಕಿಲೋಮೀಟರ್ ಗಂಟೆ ಎತ್ತರದ ಅಲೆ ಬರುತ್ತೆ ಅಂತ ಒಂದ್ಸಲ. ಕಿಲೋಮೀಟರ್ ಗಂಟೆ ಎನಿ ಟೈಮ್ ಬರಬಹುದಂತೆ, ಎನಿ ಡೇ ಬರಬಹುದು, ಯಾರಿಗೂ ಗೊತ್ತಿಲ್ಲ. ಅದು ಒಂದು ಯಾವ ಟೈಮಲ್ಲಿ ಬಂದ್ರೆ ಕೋಟಿ ಗಟ್ಟಲೆ ಜನ ಸಾಯ್ತಾರೆ ಅಂತ ಹೇಳ್ತಾರೆ, ಕೋಟಿ ಗಟ್ಟಲೆ ಜನ. ಆ ಕೊನೆ ಬರ್ತದಲ್ಲ, ಮನ್ವಂತರ ಪಳೆ ಆಗ್ತದಾಗ, ಪಳೆಗೆ ಬಂದ್ರೆ ಮನ್ವಂತರ ಪಳೆ ಆಗತಕ್ಕಂತ ಅಲೆ ಆಗ ಬರೋದಲ್ಲ ಕೂಡ. ಅದನ್ನೆಲ್ಲ ಯೋಚನೆ ಮಾಡಿದರೆ ಮಧ್ವಾಚಾರ್ಯ ಎಲ್ಲಿವರೆಗೂ ನಮಗೆ ಗುರುಗಳು ಅಂತ ಅನ್ಕೊಂಡಿರ್ತೇವಲ್ಲ, ಅಲ್ಲಿವರೆಗೂ ಸುರಕ್ಷಿತ. ಇಲ್ಲದೆ ಹೋದ್ರೆ ಅರಕ್ಷಿತರಾಗಿ ಬದುಕಬೇಕಾಗ್ತದೆ ಹೊರತು ಬೇರೆ ದಾರಿ ಇರೋದಿಲ್ಲ. ಆಚಾರ ಆ ಮಹಿಮೆ ತೋರಿಸಿ ಮುಂದೆ ಹೋಗ್ತಾ ಇದ್ದಾರೆ. ಕಾಂತಾವರಕ್ಕೆ ಬಂದಿದ್ದಾರೆ. ಅಲ್ಲೊಬ್ಬ ಜಟ್ಟಿ, ಆ ಜಟ್ಟಿ ಬಂದು ನನ್ನ ಮೇಲೆ ಕುಸ್ತಿ ಬರಬೇಕು, ಸ್ವಾಮಿಗಳು ಬಂದಾಗ ಕುಸ್ತಿ ಕರೆದ್ರೆ ಗತಿಯಾರಾಗ್ಬೇಕು, ಲೆಕ್ಕ ಹಾಕಿ ನೋಡಿ ಕುಸ್ತಿ ಬರ್ತೀರಾ ಇದಕ್ಕೆ ಬರ್ತೀರಾ ಅಂತ ಕೇಳಿದ್ರೆ ಇಲ್ಲ, ಅವ್ರು ಯಾಕೆ ಕರೆದ್ರು ಅಂದ್ರೆ ನಾನು ಋಜುಗಳು, ನಾನು ವಾಯುದೇವರ ಅವತಾರ, ಏನನ್ನೂ ಮಾಡಬಲ್ಲೆ ಅಂತ ಹೇಳಿದ್ರೆ, ಏನನ್ನೂ ಹೇಳಬಲ್ಲೆ, ಏನನ್ನೂ ಮಾಡಬಲ್ಲೆ, ಘೋಷಣೆ ಮಾಡಿ ಆಗಿತ್ತಾಗಲೆ ಅವರು ಎಷ್ಟೇ ತ್ರಿನಿಧಿತಾನಿ ವೇದ ವಚನೆ ಹೇಳಿ ಆಗಿತ್ತ ಆಚಾರ್ಯರು. ಓ ರೀ ಭೀಮಸೇನ ಅಲ್ಲೇ ಅವರ ಅವತಾರ ಹೌದಲ್ಲೋ, ಕುಸ್ತಿ ಬನ್ನಿ ಹಾಗಿದ್ರೆ. ಆಚಾರ್ಯ ಹೇಳುತ್ತಾರೆ, ನಾನು ಕುಸ್ತಿಗೆ ಬರೋದಿಲ್ಲ. ಆಚಾರ್ಯ ಹೇಳಿ ಕುಸ್ತಿಗೆ ಬರೋದಿಲ್ಲ, ನಾವು ಸನ್ಯಾಸಿಗಳು ಹಾಗೆಲ್ಲ ಕುಸ್ತಿ ಕಿಸ್ತಿ ಆಡ ಹಾಗಿಲ್ಲ, ಬರೋದಿಲ್ಲ. ಸೋತ್ರಿ ಆ ಸಾಧ್ಯ ಇಲ್ಲ, ನಾವು ಹೇಳಿದ್ದು ನಾನು ಬರೋದಿಲ್ಲ ಅಂತಷ್ಟೇ, ನೀವು ಬರಬಹುದು ಅಂತ ಹೇಳುತ್ತಾರೆ. ನೀವು ಬರಬಹುದು, ನಾನು ಸುಮ್ಮನೆ ಕೊಡ್ತೇನಷ್ಟೇನೆ. ಅವ್ರಿಗೆ ಖುಷಿಯಾಯ್ತು, ಬಹುಶಃ ಇಂಥ ಕುಸ್ತಿ ನಡೆದೇ ಇಲ್ಲ ಅನ್ಕೊಂಡ್ರು. ಪಾಪ ಕೂತೋರು ಹೊಡೆಯೋದು ಬಹಳ ಸುಲಭ ಅಲ್ಲ. ಓ ಅವ್ರ ಸಾಮಾನ್ಯರೆಲ್ಲ ಬಂದವರು, ಗಂಡವಾಟ ಅವನು ತಮ್ಮ ಇಬ್ಬರು ಬಂದಿದ್ದಾರಂತೆ. ಅವನು ಹೇಗಿದ್ದಾರೆ ಅಂತ ಕೇಳಿದರೆ, ಒಬ್ಬನು 30 ಜನ ಹೊರಲಿಕ್ಕಾಗದೇ ಇದ್ದ ಧ್ವಜಸ್ತಂಭನ ಒಬ್ಬನೇ ಇಟ್ಟಿದ್ನಂತೆ. ಅವನೇ ಏನ್ ಮಾಡಿದ್ನಂತೆ, ದೊಡ್ಡ ಒಂದು ತೆಂಗಿನ ಮರ ಅದರ ಬುಡಕ್ಕೆ ಗದೆ ತಗೊಂಡು ಹೊಡೆದ್ರೆ ತೆಂಗಿನಕಾಯಿ ದಬ ದಬ ಬಿಡುತ್ತಿದ್ವು ಅಂತ. ಅಂತ ಸಮರ್ಥ ಅವನು. ಅವನು ಬಂದಿದ್ದಾನೆ, ಆಚಾರ್ಯ ಹೇಳ್ತಾರೆ, ಅಣ್ಣ ತಮ್ಮ ಇಬ್ರು ಬಂದಿದ್ದೀರಲ್ಲ, ಬಹಳ ಸಂತೋಷ, ಬನ್ನಿ ನಾನು ಕೂತಿರ್ತೇನೆ, ಇಷ್ಟು ಮಾಡಿದ್ರೆ ನೀವು ಗೆದ್ದಾಗೆ ಅಂತ ಹೇಳ್ತಾರೆ. ಇಷ್ಟು ಮಾಡಿದ್ರೆ ಸಾಕು ನೀವು, ಏನು ನಾನೀಗ ವೇದಘೋಷವನ್ನು ಮಾಡ್ತೇನೆ, ಇವನ್ ನಿಲ್ಲಿಸಿಬಿಟ್ರೆ ನೀವು ಗೆದ್ದಾಗೆ ಅಂತ ಹೇಳ್ತಾರೆ. ಅವ್ರು ಅನ್ಕೊಂಡ್ರು, ಏನ್ ಎಂತ ಕುಸ್ತಿ ಇದು, ಒಂದು ಕ್ಷಣಕ್ ಮಾಡ್ತೇವೆ ಅಂತ ಹೇಳ್ಕೊಂಡ್ರು. ಪಾಪ ಕ್ಷಣಕ್ ಮಾಡ್ತೇವೆ, ಬಂದೇ ಬಿಟ್ರು ಇಬ್ರು ಕೂಡ. ಅವ್ ಕತ್ ಹಿಡಿದ ಆಚಾರ್ಯರು ಕತ್ತನ್ನ, ಆಚಾರ್ಯ ಏನ್ ಮಾಡಿದ್ರಂತೆ, ಸುಮ್ಮನೆ ಇದ್ದಾರೆ, ಒತ್ತಡ ಶುರು ಮಾಡ್ತಾನೆ ಆಚಾರ್ಯ, ವಾಯ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ, ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ವಾಯುನ್ ಜಾಸ್ತಿ ಕೊಡ್ತಾ ಇದ್ದಾರೆ, ಜೋರಾಗಿ ಬರ್ತಾ ಏಕೋ ನಾರಾಯಣ ಆಸೀತ್ ಅಂತ ಶುರು ಮಾಡ್ತಾ ಇದ್ದಾರೆ. ಅವನಿಗೆ ಗಾಬರಿ ಆಯ್ತು, ತಮ್ಮನ್ನು ಸೇರಿಕೊಂಡು ಇಬ್ರು ಒತ್ತುತ್ತಾ ಇದ್ದಾರೆ. ಎಷ್ಟು ಜೋರಾಗಿ ಒತ್ತಿದ್ರು ಕೂಡ ಆಚಾರ್ಯ ಧ್ವನಿ ಏನೂ ಕಡಿಮೆ ಆಗ್ತಾ ಇಲ್ಲ, ಬರಿ ಒತ್ತಿ ಒತ್ತಿ ದಪ್ಪಂತ ಅವ್ರು ಕೆಳಗೆ ಬಿದ್ದರಂತೆ. ಆಚಾರ್ಯ ನೋಡಿದ್ರಂತೆ, ಸ್ವಲ್ಪ ಗಾಡಿ ಹಾಕಿರಿ ಅಂತ ಗಾಡಿ ಹಾಕಿ, ಅವ್ರು ಒಳಗಿದ್ದು ಬದುಕಿಸ್ತಾರೆ ಹೊರಗಿದ್ದು ಬದುಕಿಸ್ತಾರೆ, ಪಾಪ ಗಾಳಿ ಹಾಕಿಸಿದ್ರಂತೆ ಎದ್ರಂತೆ. ಈಗ ಸುಧಾರಿಸ್ಕೊಂಡ್ರ ಎಲ್ಲ ಕುಡಿದ್ಗಿಡದಾಯ್ತಾ, ಬನ್ನಿ ಈಗ ಬನ್ನಿ ಅಂತ ಕೇಳಿದ್ದಾರೆ. ಮತ್ತೆ ಈಗ ನಾನು ಕೂತಿದ್ದೇನೆ, ನನ್ನ ದೇಹದಿಂದ ಒಂದು ಕೂದಲು ಕಿತ್ತಿಬಿಡಿ ಸಾಕು ಅಂತ ಹೇಳಿದ್ದಾರೆ. ಏನು ಆಶ್ಚರ್ಯ ಆಚಾರ್ಯರ ಮಹಿಮೆ! ಜಟ್ಟಿಗಳು ಕೂದಲು ಕಿತ್ತಿ ಲೇಖಿನ್ಯ ಒಂದು ನಿಂತು ತಗೊಳ್ಳಿ ಚಿಮಟೆ ತಗೊಂಡು ಕಿತ್ತಿ ಅಂತ ಹೇಳ್ತಾರೆ. ಬಂದ್ರಂತೆ ಕೂದಲು ಕಿತ್ತಲಕ್ಕಾಗಲಿಲ್ಲ ಆಚಾರ್ಯರ ಒಂದು ಕೂದಲನ್ನ, ಹೋಗ್ಲಿ ಬಿಡಿ ಅದು ಆಗ್ಲಿಲ್ಲಲ್ಲ, ನಾನು ಬೆರಳನ್ನು ಊರುತ್ತೇನೆ ಎತ್ತಿಬಿಡಿ ಅಂತ ಹೇಳ್ತಾರೆ. ಬೆರಳನ್ನು ಊರುತ್ತೇನೆ ಎದ್ದುಬಿಡಿ, ಬಂದ್ರು ಎತ್ತಲಕ್ಕೆ ಹೋಗಿ ಬಂದು ದಪ್ಪ ಅಂತ ಬಿದ್ದರು, ಎತ್ತಲಕ್ಕಾಗಲೇ ಇಲ್ಲ, ಅವ್ರು ಕೂದಲು ಕೊಂಕಲಿಲ್ಲ, ಅಂಗುಲಿ ಎತ್ತಲಕ್ಕಾಗಲಿಲ್ಲ, ಅವ್ರು ಏನೂ ಮಾಡ್ಲಿಕ್ಕಾಗಲಿಲ್ಲ. ಆಚಾರ್ಯ ಹೇಳ್ತಾರೆ, ನನ್ನನ್ನು ಏನೂ ಮಾಡ್ಲಿಕ್ಕೆ ನಿಮಗೆ ಆಗೋದಿಲ್ಲ, ನನ್ನ ಸಿದ್ಧಾಂತನೂ ಏನೂ ಮಾಡ್ಲಿಕ್ಕಾಗೋದಿಲ್ಲ ಅಂತ ಆಚಾರ್ಯ ಹೇಳ್ತಾರೆ. ನಿಮ್ಮ ಸಿದ್ಧಾಂತ ಏನು ಮಾಡ್ಲಿಕ್ಕಾಗೋದಿಲ್ಲ. ಅತ್ಯದುಷ್ಯ ಮತನೋದ್ ಅನಂತ ಹೀಹಿ ಭೂತಭಾವಿ ಭವರಾತ್ವಭಿ ಕ್ವಚಿತ್. ನೋಡಿದ್ರ ಇಂಥ ಆಕೃತಿ ಇಂಥ ಕೃತಿ ಅವರೊಬ್ಬರಿಗೆ ಮಾತ್ರ ಸಾಧ್ಯವಾದ್ರೆ ಅಚಮಧ್ವ ಸಮೋ ಗುರು. ಅವನಿಗೆ ಆಶ್ಚರ್ಯಪಟ್ಟ ಕಾಂತಾವರ ಇವತ್ತಿಗೂ ಇದೆ, ದೊಡ್ಡ ಧ್ವಜಸ್ತಂಭ ನೋಡಬಹುದು ಮುಂದೆ ನಾವು. ಅಂಥ ಎತ್ತಿದ ವ್ಯಕ್ತಿಗಳು ಏನು ಮಾಡ್ಲಿಕ್ಕಾಗಲಿ, ಅಪ್ಪ ಅಂತ ಬಿದ್ದರಂತೆ ಹೋದರಂತೆ. ಇನ್ನೊಬ್ಬನು ಬಂದನಂತೆ, ಆಚಾರ್ಯನ ಪ್ರಯತ್ನ ಪಡ್ತಾ ಆಚಾರ್ಯ ಹೇಳ್ತಾರೆ, ನೋಡಯ್ಯ ಅವರಿಗೆ ಮಾಡಿದಾಗೆ ಮಾಡಿಸ್ತಾರೆ, ಹೊತ್ತಿಲ್ಲ ಹೆಚ್ಚಳೋದಕ್ಕೆ. ಒಂದು ಕೊನೆ ಹೇಳಿದ್ರಂತೆ, ನೋಡು ಒಂದು ಕೆಲಸ ಮಾಡು, ನನ್ನ ಮುಖದ ಜೋರಾಗಿ ಹೊಡಿ, ನಾನು ಹಾ ಅಂದ್ರೆ ನೀನು ಗದ್ದಾಗೆ ಅಂತ ಹೇಳಿಬಿಡ್ತಾರೆ. ಇಂಥ ಇತಿಹಾಸದಲ್ಲಿ ಇಂಥ ಕುಸ್ತಿ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಜೋರಾಗಿ ಹೊಡೆದನಂತೆ ಸಂತ ಅವನಿಗೆ ದುಃಖ ಆಯ್ತು, ಹೊರತು ಆಚಾರ್ಯ ಏನೂ ಆಗಲಿಲ್ಲ. ಈ ರೀತಿ ಯಾರು ಮಾಡಿದ್ರು ಗೊತ್ತಾ, ರಾವಣ ಮಾಡಿದ್ದ, ಹನುಮಂತನಿಗೆ ಹೊಡೆದಿದ್ದ, ರಾವಣ ಜೋರಾಗಿ ಹೊಡೆದಿದ್ದ. ಆಗ ರಾವಣ ಹೊಡೆದ್ರೆ ಹನುಮಂತನಿಗೆ ಏನೂ ಆಗಿರಲಿಲ್ಲ. ನಮಗೆ ಸ್ವಲ್ಪ ಸಿಟ್ಟು ಬರ್ತದೆ, ನೀವು ಏನೋ ಹೇಳ್ತೀರಿ ಹೇಳ್ರಿ ಬೇಡ ಅಂತ ಹೇಳೋದಿಲ್ಲ, ಅದು ಭಾರಿ ಹೇಳಿದ ಕಾಣಿಸ್ತದೆ. ಸ್ವಲ್ಪ ಹಾಯ್ ಅಂದ್ರು ಅಂತ ಹೇಳಬಾರದೆ, ಸ್ವಲ್ಪ ಏನೋ ಬೆವರು ಬಂತು ಅಂತ ಹೇಳಬಾರದೆ, ಏನೂ ಆಗಿಲ್ಲ ಅಂತ ಯಾಕೆ ಹೇಳ್ತೀರಿ ನೀವೀಗ? ಅಲ್ಲ ಸತ್ಯ ಹೇಳಬೇಕಾರೆ ಅದಕ್ಕೆ ಹೇಳ್ತೀರಿ, ಏನೂ ಆಗಲಿಲ್ಲ. ನಾ ಹೇಗೆ ನಂಬಬೇಕು ಅಂದ್ರೆ ಪ್ರಯೋಗ ನೀವೇ ಮಾಡ್ರಿ ಅಂತ ಹೇಳಿ.